ಅದಕ್ಕೆ ಮಹತ್ವ ಇದೆ. ಉಪ್ಪನ್ನು ಎಸರ್ತು ಕೇಳ್ತಾರೆ, ನಿಮ್ಗೆ ಉಪ್ಪು ಬೇಕಾ ಉಪ್ಪು ಬೇಕಾ ಅಂತ ಕೇಳಿದ್ರೆ ಸಾಕೋಗಿ ಅಂತ ಹೇಳಿಬಿಡ್ತಾರೆ. ಆದರೆ ಸ್ವೀಟ್ ಅನ್ನು ಕೇಳಿದ್ರೆ ಅದಕ್ಕೆ ಅರ್ಥ ಇರು. ಅದಕ್ಕೆ ಪರಮಂ ವಚಃ, ಶ್ರೇಷ್ಠವಾದ ಮಾತನ್ನು ಹೇಳ್ತೇನೆ ಕೇಳು. ಭೂಯಃ ಏವ ಮಹಾಬಾಹೋ, ಮಹಾಬಾಹೋ ಅನ್ನೋ ಪದ ನೀವೇ ನೋಡೋಕ್ಕೆ ಏನಿಸುತ್ತೆ, ಮಹಾಬಾಹೋ ನಿವಳ ನೀಳ ತೋಳಿನವನು ಅಂತ ಅಷ್ಟೇ ಅರ್ಥ. ಹಾಗೆ ಅರ್ಥ ಅಲ್ಲ ಅದಕ್ಕೆ. ಅದರ ಇಂಪ್ಲೈಡ್ ಮೀನಿಂಗ್ ಏನಂದ್ರೆ ಮಹಾಬಾಹೋ, ಮಹಾಬಾಹು ನೀನು ಅಂದ್ರೆ ಹೇಳಿದ್ದನ್ನ ಮಾಡಬಲ್ಲ ಸಮರ್ಥ ಅಂತ ಅರ್ಥ. ಯಾರಿಗೆ ಕೆಲಸ ಹೇಳಬೇಕು ಹೇಳೋ ಸರಿ ಮಾಡಿ ನಡೆಸೋ ಶಕ್ತಿ ಅವನು ಇರಬೇಕು, ಅದಕ್ಕೆ ಮಹಾಬಾಹೋ ಅಂತ ಕರೆದಿದ್ದ. ಅದಕ್ಕೆ ಆಚಾರ ಹೇಳ್ತಾರೆ, ಧರ್ಮ ಉಳಿಸ್ಬೇಕಾದ್ರೆ ಎರಡು ಬಲ ಬೇಕು, ಬಾಹುಬಲ ಬೇಕು ಮತ್ತು ಜ್ಞಾನ ಬಲ ಬೇಕು. ಬಾಹುಬಲ ಅಂದ್ರೆ ಬರೀ ತೋಳಿನ ಶಕ್ತಿ ಅಂತ ಅರ್ಥ ಅಲ್ಲ, ಫಿಸಿಕಲ್ ಸ್ಟ್ರೆಂತ್ ಅಂತ ಅರ್ಥ. ಒಟ್ಟು ದೈಹಿಕ ದೇಹದಾರ್ಢ್ಯ ಯಾರಿಗಿಲ್ಲ ಅವನು ಸಾಧನೆ ಮಾಡಲಾರ. ಅದಕ್ಕೆ ಮಹಾಬಾಹು ಅನ್ನೋ ಪದ ಬಹಳ ಅತ್ಯಂತ ಅಮೂಲ್ಯವಾದ ಪದ. ಮೇಲ್ನೋಟಕ್ಕೆ ಒಬ್ಬ ಯೋಧನಿಗೆ ಬೇಕಾದಂಥ ಶಕ್ತಿ ಇದೆ ಅದಲ್ಲ. ಧರ್ಮಾಚರಣೆಗೆ, ಯಾವ ಧರ್ಮದ ಆಚರಣೆಗೆ ಏನು ಶಕ್ತಿ ಬೇಕೋ ಅದಿದ್ರೆ ಅವನು ಮಹಾಬಾಹು ಅಂತ ಕರೀತಾರೆ. ಭೂಯೇವ ಮಹಾಬಾಹು ಅಂದ್ರೆ ಯಾರಿಗೋ ಹೇಳೋದು, ಒಬ್ಬ ಕುಂಟನಿಗೆ ಹಿಮಾಲಯ ಹತ್ತಿ ನೋಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಕೇಳಿ, ಏನು ಉಪಯೋಗ, ನಡೀಲಿಕ್ಕೆ ಬರೋದಿಲ್ಲ ಪಾಪ, ಅವನೇ ನಪ್ತಾನೆ. ಅದಕ್ಕೆ ನಹಿ ಅಶಕ್ಯೇ ಶಾಸ್ತ್ರಚೋದನ ಅಂತ ಒಂದು ಮಾತಿದೆ. ಯಾವುದನ್ನು ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅವನಿಗೆ ಅದನ್ನು ಹೇಳಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಅದು ಮಾಡಲಿಲ್ಲ ಅಂತ ಅವನು ತಪ್ಪಲ್ಲ, ಹೇಳಿದವಂದೇ ಒಂದೇ ತಪ್ಪು, ಫಸ್ಟ್ ಹೇಳಿದವಂದೇ ತಪ್ಪು. ಅದಕ್ಕೆ ಕೃಷ್ಣ ಹೇಳ್ತಾರೆ, ಮಹಾಬಾಹು ನೀನು ಅದಕ್ಕೆ ನಿನಗೆ ಹೇಳ್ತೇನೆ. ಇದು ಅನೇಕರ ಪ್ರಶ್ನೆಗೆ ಉತ್ತರ. ಎಲ್ಲರಿಗೆ ಯಾಕೆ ಹೇಳಿದ್ರೆ, ಕೆಲವೇ ಮಾತ್ರ ಯಾತಕ್ಕೆ ಹೇಳ್ತಾರೆ ಅಂದರೆ ಅರ್ಹತೆ ಬೇಕು. ಯಾರಿಗೆ ಅರ್ಹತೆ ಇಲ್ಲ ಅವರಿಗೆ ಹೇಳಿದರೆ ಏನೂ ಪ್ರಯೋಜನ ಇಲ್ಲ. ನಿನಗೆ ಅರ್ಹತೆ ಇದೆ. ಭೂಜಯೇವ ಮಹಾಬಾಹೋ ಶೃಣುಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷಾಭಿಹಿತ ಕಾಮ್ಯಯ. ನಿನಗೆ ನಾನು ಹೇಳ್ತೇನೆ, ಯಾತಕ್ಕೆ ಹೇಳ್ತೇನೆ, ನಿನ್ನ ಪ್ರಿಯಮಾಣ, ಇದು ಒಳ್ಳೆಯ ಪದ, ಪ್ರಿಯಮಾಣ ಸಾಮಾನ್ಯದ ಬೇರೆ ಕಡೆಯ ಪದ ಕಾಣೋದು ಬಹಳ ಅಪೂರ್ವ. ಯತ್ತೇಹಂ, ಯಾಕೆಂದ್ರೆ ತೇಹಂ ತೇ ನಿನಗೆ, ಅಹಂ ನಾನು, ನೀನು ಎಂಥವನು ಪ್ರಿಯಮಾಣ. ಅದಕ್ಕೆ ಆಚಾರ್ಯ ಅರ್ಥ ಬರೀತಾರೆ, ಪ್ರಿಯಮಾಣ ಅಂದ್ರೆ ಯಾರು. ಆಚಾರ್ಯ ಮಾತನ್ನ ಹಾಗೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗೀತಾ ವಿವೃತ್ತಿಯಲ್ಲಿ ಹಾಗೆ ಪದವನ್ನಿಡುತ್ತಾರೆ, ಶ್ರುತ್ವ ಸಂತೋಷಂ ಪ್ರಾಪ್ನುವತೆ ಅಂತ. ಪ್ರಿಯಮಾಣ ಅಂದ್ರೆ ಶ್ರುತ್ವ ಸಂತೋಷಂ ಪ್ರಾಪ್ನುವತೆ ಅಂದ್ರೆ ಒಂದು ಮಾತನ್ನು ಕೇಳಿದಾಗ ಅವನು ಎಂಜಾಯ್ ಮಾಡ್ತಾನಲ್ಲ ಅವನ್ನ ಪ್ರಿಯಮಾಣ ಅಂತ ಕರೀತಾರೆ. ಒಂದು ವಿಷಯವನ್ನು ಹೇಳಿದಾಗ ಕೇಳಿದವನು ಖುಷಿ ಪಡಬೇಕು, ಅವನಿಗೆ ಹೇಳಿದಷ್ಟು ಹೇಳಿದರೆ ಖುಷಿಯಾಗುತ್ತೆ. ಕೇಳಿದವನು ಹೇಳಿದ್ದು ಖುಷಿ ಪಟ್ಟರೆ ಹೇಳುವವನು ಹೆಚ್ಚು ಉತ್ಸಾಹ ಬರುತ್ತೆ. ನೀನು ಪ್ರಿಯಮಾಣ ಅದಕ್ಕೆ ನೀನು ಹೇಳ್ತೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಈ ಪದದ ಸ್ವಾರಸ್ಯ ನೋಡಿದರೆ, ಯಾರಿಗೆ ಯಾವುದೇ ವಿಷಯ ಹೇಳಿದರೂ ಕೂಡ ಕೇಳ್ತಕ್ಕಂಥವನು ಅದನ್ನ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇದ್ದು ಅದನ್ನ ಎಂಜಾಯ್ ಮಾಡಬೇಕು. ನೀವು ವಿದ್ಯಾರ್ಥಿಗಳು ಪಾಠ ಮಾಡಬೇಕಾದ್ರೆ ಯಾವ ಮುಗಿಯುತ್ತೆ ಸಾರ್ ಅಂತ ಕೇಳಿದ್ರೆ ಏನು ಪಾಠ ಮಾಡ್ತಾರೆ ಮೇಷ್ಟ್ರು, ಪಾಪ ಮುಗಿಯುತ್ತಾ ಮುಗಿಯುತ್ತಾ ಇದೇ ಕೊನೆನ ಅಂತ ಕೇಳಿದರೆ ನೀವು ಮೊದಲು ಎದ್ದೋಗು ಬೇರೆಯವ್ರಿಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಅದು ಹೇಳೋನಿಗೆ ಮೂಡಿ ಕೆಡಿಸಿಬಿಡುತ್ತೆ, ಹಾಗಿರಬಾರ್ದು. ಕೇಳಿ ಸಂತೋಷ ಪಡಬೇಕಾದ್ರೆ ಅರ್ಹತೆ ಇಲ್ಲದೆ ಹೋದರೆ ಒಳ್ಳೆ ಶ್ರೋತೃವಾಗಲಾರ ಅಂತ ಹೇಳಿ, ಶ್ರೋತೃವಾಗಲಿಕ್ಕೆ ಒಂದು ಅರ್ಹತೆ ಬೇಕು. ಅದೇ ರೀತಿಯಲ್ಲಿ ಹೇಳೋರು ಕೂಡ ಬೇಸರದಿಂದ ಹೇಳಬಾರದು, ಉತ್ಸಾಹದಿಂದ ಅವನು ಹೇಳಬೇಕು. ಅದಕ್ಕೋಸ್ಕರ ಪರಮಂ ವಚಃ, ಶ್ರೇಷ್ಠವಾದ ಮಾತು ಒಳ್ಳೆ ಉತ್ಸಾಹದಿಂದ ನಾನು ಹೇಳುತ್ತೇನೆ, ನೀನು ಅದನ್ನು ಒಳ್ಳೆ ಸಂತೋಷದಿಂದ ಕೇಳ್ತಾ ಇದ್ದಿ ಅಂತ ನಿನಗೆ ಹೇಳುತ್ತೇನೆ. ಅದು ದುರ್ಯೋಧನ ಏನು ಮಾಡಿದೆ, ಕೃಷ್ಣ ಹೇಳೋದಕ್ಕೆ ಅಂತ ಹೋದರೆ ಎದ್ದೋಗ್ಬಿಡ್ತಾನೆ ಸಭೆಯಿಂದ. ದುರ್ಯೋಧನಿಗೂ ಎಷ್ಟು ವ್ಯತ್ಯಾಸ ಇದೆ ಲೆಕ್ಕ ಹಾಕಬೇಕು. ಕೃಷ್ಣ ದುರ್ಯೋಧನ ಮುಂದೆನೂ ಮಾತಾಡಿದ ಉದ್ಯೋಗ ಪರ್ವದಲ್ಲಿ ಸಭೆಯೊಳಗೆ, ಈಗ ಅರ್ಜುನನ ಮುಂದೆನೂ ಮಾತಾಡ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಅದು ಒಳ್ಳೆಯ ಹೇಳೋದು ಕೇಳೋದಕ್ಕೆ ಆಡಿಟೋರಿಯಮ್ಮೇ ಅದು ಒಂದು. ಕೃಷ್ಣ ಅಲ್ಲಿ ಮಾತಾಡಿದ್ದು ಸಭೆಯಲ್ಲಿ ಮಾತಾಡ್ತಾನೆ, ಸಭೆ ಪ್ರವಚನಕ್ಕೆ ಒಳ್ಳೆ ಶ್ರೇಷ್ಠವಾದ ಜಾಗ. ಅಂತ ಜಾಗದಲ್ಲಿ ಅವನು ಕೇಳೋದು ತಯಾರಿ ಇಲ್ಲ. ಅರ್ಜುನ ಯುದ್ಧರಂಗದಲ್ಲಿದ್ದಾನೆ, ಅಲ್ಲಿ ಕೃಷ್ಣ ಮಾತಾಡ್ತಾನೆ, ಅರ್ಜುನ ಕೇಳುತ್ತಾನೆ. ಇದು ಆಶ್ಚರ್ಯ ಇದೆ ಅಂದ್ರೆ ಹೇಳಬೇಕಾದಂತಹ ಪಾಠಶಾಲೆಯಲ್ಲೇ ದುರ್ಯೋಧನ ಕೇಳಕ್ಕೆ ತಯಾರಿ ಇಲ್ಲ, ಅದರ ರಣರಂಗದಲ್ಲಿ ಅರ್ಜುನ ಕೇಳುತ್ತಾನೆ. ಅದು ಅರ್ಜುನನ ಅರ್ಹತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಇದು ನಮಗೆಲ್ಲ ಪಾಠ ಕೂಡ ಹೌದು. ಅಂದ್ರೆ ಒಳ್ಳೆ ಪರಿಸರದಲ್ಲೇ ಕೇಳೋದು ಸರಿಯಾದದ್ದೇನೆ, ಆದರೆ ಪರಿಸರಕ್ಕಿಂತ ಮನೋಭಾವನೆ ಸರಿ ಇಲ್ಲದೆ ಹೋದ್ರೆ ಪರಿಸರ ಏನು ಮಾಡುತ್ತೆ ನಿಮಗೆ? ಮನಸ್ಸೇ ಇಲ್ಲ ಅಂತ ಹೇಳಿದ ಮೇಲೆ ಎಲ್ಲಿ ಕೂತರು ಕೇಳೋದಕ್ಕಾಗೋದಿಲ್ಲ. ಅಂದ್ರೆ ಸಭೆಯಲ್ಲೂ ಸಭೆಯಂತ ಶ್ರೇಷ್ಠ ಜಾಗದಲ್ಲಿ ಕೂತು ದುರ್ಯೋಧನ ಪ್ರಿಯಮಾಣನಾಗಲಿಲ್ಲ, ಸಭೆಯಿಂದ ಎದ್ದು ಹೊರಟೋಗ್ಬಿಟ್ಟು. ಆ ಕಡೆ ಕೃಷ್ಣ ಮಾತ್ರ ಈ ಕಡೆ ತಿರುತ್ತಿದ್ದ, ಇನ್ನೊಂದು ಕಡೆ ತಿರುಗಿಕೊಡ್ತಿದ್ದ. ಅದನ್ನು ಎಷ್ಟು ದುಷ್ಟ ಇರಬೇಕು ದುರ್ಯೋಧನ. ಅದಕ್ಕೆ ಅವನಿಗೆ ಅದು ಉಪದೇಶವಾಗದೇನೆ, ಆ ಏ ಉಪಯೋಗಕ್ಕೆ ಬರದೇನೆ ದುರ್ಯೋಧನ ದುರಂತವನ್ನೇ ಕಂಡ. ಆದ್ರೆ ಅರ್ಜುನ ಅತ್ಯಂತ ಉತ್ಸಾಹದಿಂದ ಕೃಷ್ಣನ ಮಾತನ್ನು ಕೇಳಿ ಸಂತೋಷ ಪಡ್ತಾ ಇದ್ದಾನಾದ್ರಿಂದ ಅವನಿಗೆ ಅದು ಅರ್ಥ ಆಗ್ತಾ ಇದೆ. ಯತ್ತೇಹಂ ಪ್ರಿಯಮಾಣಾಯ ವಕ್ಷಾಮಿ ಹಿತ ಕಾಮ್ಯಯ, ನೀನು ಪ್ರಿಯಮಾಣನಾದ್ದರಿಂದ ನಿನಗೆ ಹೇಳೋದಕ್ಕೆ ನನಗೆ ಒಳ್ಳೆ ಹಿತ ಹೇಳೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿ. ಹಿತ ಕಾಮ್ಯಯ, ನೀನು ಒಳ್ಳೇದಾಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇದು ಮುಂದಿನ ಮಾತಿದೆ. ತಾನು ಒಳ್ಳೆ ವಿಷಯ ಕೇಳಕ್ಕೆ ಒಳ್ಳೆಯವನಿದ್ದಾನೆ, ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾನೆ, ಇದು ಮುಖ್ಯ. ಅಂದ್ರೆ ಕೃಷ್ಣನ ಈ ಮಾತು ಹಿತಕಾಮದಿಂದ ಹೊರಟ ಮಾತು. ಅರ್ಜುನನಿಗೆ ಹಿತ ಅಷ್ಟೇ ಅಲ್ಲ, ಅರ್ಜುನನಂತೆ ಯಾರು ವಿಶೇಷ ಸಂದೇಶವನ್ನು ಬಯಸ್ತಾರೆ, ಒಂದು ಮಾರ್ಗದರ್ಶನ ಬಯಸ್ತಾರೆ, ಅವರಿಗೆಲ್ಲ ಭಗವಂತ ಹಿತೈಷಿಯಾಗಿ ಹೇಳಿದ ಮಾತಿದು ಒಂದು. ಅಂದ್ರೆ ಭಗವದ್ಗೀತೆಯ ಹಿರಿಮೆಯನ್ನ ಕೃಷ್ಣ ತಾನೇ ಹೇಳ್ಕೊಡ್ತಾನೆ. ಹಿತಕಾಮನೆಯಿಂದ ಹೇಳಿದ ಮಾತಿದು ಒಂದು, ಹಿತವನ್ನು ಬಯಸಿ ಹೇಳಿದ ಮಾತು ಅತ್ಯಂತ ಪರಿಣಾಮಕಾರಿಯಾದ ಹಾಗೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ಅರ್ಜುನನಿಗೆ ಮತ್ತೆ ಮತ್ತೆ ಕೃಷ್ಣ ಹೇಳ್ತಕ್ಕಂತಹ ಪ್ರಸಂಗಕ್ಕೆ ಈ ಹಿನ್ನೆಲೆಯೇ ಕಾರಣ. ಭೂಯಏವ ಮಹಾಬಾಹೋ ಶೃಣುಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷಾಮಿ ಹಿತ ಕಾಮ್ಯಯ. ಎಷ್ಟೋ ಜನರು ಸ್ವಭಾವ ಹೀಗೆ ಮಾಡಿ ಅಂತ ಹೇಳ್ತಾ ಸಿಟ್ಟು ಬಂದ್ಬಿಡುತ್ತೆ, ಅವರಿಗೆ ಹೇಳಕ್ ತಯಾರಿಲ್ಲ, ನನಗೆ ಹೇಳೋದ ಅಂತ ಭಾವನೆ ಬಂದುಬಿಡುತ್ತೆ. ಆ ಯೋಚನೆ ಮಾಡಬೇಕು, ಆ ಹೇಳಿದ ಮಾತಿನಲ್ಲಿ ಗ್ರಾಹ್ಯಾಂಶ ಇದ್ರೆ ಸಂತೋಷ ಪಡ್ಬೇಕು, ಹೌದಲ್ಲ? ಇನ್ನೂ ಚೆನ್ನಾಗಿ ಮಾಡ್ತೇನೆ, ನಾನೀಗ ಸ್ಕಿಲ್ ಡೆವಲಪ್ ಮಾಡ್ಕೊಳಕ್ ಬರುತ್ತೆ, ಯೋಚನೆ ಮಾಡಬೇಕು. ನನಗೆ ಹೇಳೋದ ಅಂತ ಭಾವನೆ ಬಂದ್ರೆ ಉದ್ಧಾರ ಆಗೋದೇ ಇಲ್ಲ. ತಾನು ಹೇಳೋದು ಭಾವನೆ ಯಾವಾಗ ಬರಬೇಕು? ನನಗೆ ಗೊತ್ತಿದ್ದನ್ನ ಹೇಳ್ತಾನೆ, ಏನು ಉಪಯೋಗ ಅನ್ನೋ ಭಾವನೆ ಬಂದ್ರೆ ಸರಿ, ಅದು ನಿಜವಾಗ್ಲೂ ಒಳ್ಳೇದು ಹೇಳಿದ ಕಾಲಕ್ಕೆ ಅದನ್ನ ಯಾವಾಗಲೂ ಕೂಡ ಮನುಷ್ಯ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕೆ ಹೊರತು ತನ್ನ ಪ್ರತಿಷ್ಠೆ ಮುಂದೆ ಮಾಡಬಾರದು. ಎಷ್ಟೋ ಜನಗಳು ತಪ್ಪನ್ನ ತಪ್ಪು ಅಂತ ಹೇಳಿದಾಗಲೂ ಸಿಟ್ಟು ಮಾಡ್ಕೋತಾರೆ, ಇದು ಸರಿಯಾಗಿದೆ ಇನ್ನೂ ಸರಿಯಾಗಿ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಸಿಟ್ಟು ಮಾಡ್ಕೋತಾರೆ. ಅದೇ ಬೆಳೆಯ ಮನುಷ್ಯ ಹಾಗೆ ಮಾಡೋದಿಲ್ಲ, ಇನ್ನೂ ಡೆವಲಪ್ ಆಗಬೇಕಾ, ಇನ್ನೂ ಖುಷಿ ಆಗುತ್ತೆ ಅವನು. ಯಾರೋ ಕಾರ್ಪೆಂಟರ್ ಏನೋ ಮಾಡಿರ್ತಾನೆ, ಕೆಲವರು ಹೇಳಿಬಿಟ್ಟು ಸಿಟ್ಟು ಬಂದ್ಬಿಡುತ್ತೆ, ಎಷ್ಟು ಎಕ್ಸ್ಪರ್ಟ್ ಕಮೆಂಟ್ ಕಾರ್ಪೆಂಟರ್ ಗೊತ್ತಾ ಅಂತ ಹೇಳುತ್ತಾರೆ, ಉಳಿದವರು ಹಾಗಲ್ಲ, ಹೌದಾ ಸಿಸ್ಟರ್ ಮಾಡಿಫಿಕೇಶನ್ ನೆಕ್ಸ್ಟ್ ಟೈಮ್ ಮಾಡ್ತೇನೆ ಅಂತ ಹೇಳುತ್ತಾರೆ. ಅದು ಖುಷಿ ಆಗುತ್ತೆ, ಈ ಒಂದು ಮಾತಿನಿಂದ ಇನ್ನು ಎಷ್ಟು ಕಲಿಬೋದು ನಾನು ಅಂತ ಹೇಳುತ್ತಾರೆ. ಉಳಿದವರನ್ನು ಮೀರಿಸಿಬಿಡ್ತೇನೆ, ನಾವಾಗಿ ಕೇಳಿದ್ರೆ ಹೇಳೋದಿಲ್ಲ, ಅವರಾಗಿ ಹೇಳ್ತಾರೆ ಅಂದ್ರೆ ನಮ್ಮ ಪುಣ್ಯ ಅಂತ ಭಾವಿಸಬೇಕೆ ಹೊರತು ಅದನ್ನ ತಮ್ಮ ಒಂದು ಪ್ರತಿಷ್ಠೆಗೆ ಕಳಂಕ ಅಂತ ಭಾವಿಸಬಾರದು. ಅರ್ಜುನ ಅಷ್ಟು ಶ್ರೇಷ್ಠ ವ್ಯಕ್ತಿಯಾಗಿದ್ದರೂ ಕೂಡ ತೆರೆದ ಮನಸ್ಸಿನವನಾಗಿದ್ದ, ಅದಕ್ಕೆ ಕೃಷ್ಣ ಅಷ್ಟು ಖುಷಿಯಿಂದ ಹೇಳ್ತಾನೆ ಎಂಬುದು ಕೇಳತಕ್ಕಂಥವರ ಮನೋಭಾವದ ಬಗ್ಗೆ ಒಂದು ಅನಲೈಸ್ ಮಾಡತಕ್ಕಂಥ ಭಾಗ ಇದೆ. ಆದ್ರಿಂದ ಅಂಥವರಿಗೆ ಎಲ್ಲರೂ ಯಾಕೆ ಭಗವದ್ಗೀತ ಉಪಯೋಗ ಮಾಡಿಕೊಂಡಿಲ್ಲ ಅಂದ್ರೆ ಈ ಮನೋಭಾವ ಇಲ್ಲ, ಅವ್ರಿಗೆ ಉಪಯೋಗ ಆಗಿಲ್ಲ ಅಂತಾನೆ ಅರ್ಥ. ಏನ್ ಹೇಳ್ತೀವಿ ಕೃಷ್ಣ ಅಂತ ಹೇಳ್ತಾನೆ, ನಮೇ ವಿದು ಸುರಗಣಾಹ ಪ್ರಭವಂ ನ ಮಹರ್ಷಯ ಅಹಮಾದಿರಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಇಲ್ಲಿಂದ ಭಗವನ್ ಮಹಾತ್ಮದ ಮತ್ತೆ ಮುಂದೆ ನಿರೂಪಣೆ ಇದು ಬಂತು. ಅರ್ಜುನ ನಮೇ ವಿದು ಸುರಗಣಾಹ ಪ್ರಭವಂ ನ ಮಹರ್ಷಯ. ಇದಕ್ಕೆ ನಾನು ಹೇಳ್ತೇನೆ, ನಾ ಹೇಳ್ ಕೃಷ್ಣ ಹೇಳ್ತಾನಲ್ಲ, ನೀನೇ ಹೇಳೋದು, ಇನ್ನೂ ಯಾರು ಹೇಳ್ಬೋದು ಅಂತ ಕೇಳಿದ್ರೆ ಇನ್ಯಾರು ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇನ್ಯಾರು ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ನನ್ನಷ್ಟು ಗೊತ್ತೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ನಮೇ ವಿದು ಸುರಗಣಾಹ ಪ್ರಭವಂ ನ ಮಹರ್ಷಯ. ಸುರಗಣಾಹ, ಒಬ್ಬ ಸುರ ತಿಳಿದಿಲ್ಲ ಅಲ್ಲ, ಸುರರ ಗುಂಪೇ ನನ್ನನ್ನು ತಿಳಿದಿಲ್ಲ. ಎಲ್ಲಾ ದೇವತೆಗಳು ಒಟ್ಟಾಗಿ ಬಂದರೂ ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಂದ್ಮೇಲೆ ಹೇಳೋದೇನು ಬಂತು ನನ್ನ ವಿಷಯ ಅಂತ ಕೆಲವರು ಇರ್ತಾರೆ. ಇಲ್ಲೂ ಸಿಗುತ್ತೆ ಒಂದು ಕಾಲ ಬಿಎಸ್ಸಿ ಎಷ್ಟೋ ಕಾಲದಲ್ಲಿ ಪಾಠ ಮಾಡ್ತಾರೆ, ಎಷ್ಟೋ ಕಾಲದಲ್ಲಿ ಬಿಎಸ್ಸಿ ಪಾಠ ಇರುತ್ತೆ. ಆದರೆ ಭಗವದ್ಗೀತೆ ಹಾಗೆ ಕೃಷ್ಣ ಹೇಳಿದ್ರೆ ಮಾತ್ರ ಉಂಟು, ಇಲ್ಲದೆ ಹೋದ್ರೆ ಇಲ್ಲೇ ಇಲ್ಲ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾ ತಿನಿಸೃತ. ಯಾತಕ್ಕೆ ಅಂದ್ರೆ ಇವತ್ತು ತಿಳಿದವರೇ ಇಲ್ಲ ಅಂದ್ರೆ ಹೇಳೋರು ಇಲ್ಲಿಂದ ಸಿಗ್ತಾರೆ ಅಂತ. ನಮೇ ವಿದು ಸುರಗಣಾಹ ಪ್ರಭವಂ ನ ಮಹರ್ಷಯ. ಮಹರ್ಷಿಗಳು ತಿಳಿದಿಲ್ಲ, ಸುರಗಣಗಳು ತಿಳಿದಿಲ್ಲ. ಸುರಗಣಗಳು ಮೇಲಿರೋರು, ಮಹರ್ಷಿಗಳು ಮೇಲಿನ ಅಂತಸ್ತಿನವರು. ಅವರ ಲೋಕನೇ ಮೇಲಿಂದು, ದೇವತೆಗಳರು ಮಹರ್ಷಿಗಳ ಲೋಕ ಮೇಲಿಂದಲ್ಲ, ಆದರೆ ಅವರ ಜೀವನ ಮೇಲ್ಮಟ್ಟದ್ದು. ಮೇಲಿನ ಲೋಕದ ದೇವತೆಗಳಾಗಲಿ ಮೇಲ್ಮಟ್ಟದ ಜೀವನದ ಮಹರ್ಷಿಗಳಾಗಲಿ ನನ್ನನ್ನು ತಿಳಿದಿಲ್ಲ. ಪ್ರಭವಂ ಅನ್ನೋದಕ್ಕೆ ಎರಡರ್ಥ, ಪ್ರಭಾವಂ ಅಂತ ಒಂದರ್ಥ, ಉತ್ಪತ್ತಿ ಅಂತ ಇನ್ನೊಂದರ್ಥ. ಪ್ರಭವ ಪ್ರಳಯಸ್ತಥ ಅಂತ ಹಿಂದೆ ಬಂದಿತ್ತು. ಪ್ರಭವ ಅಂದ್ರೆ ಹುಟ್ಟು. ನನ್ನ ಪ್ರಭವವನ್ನು ಯಾರೂ ತಿಳಿದಿಲ್ಲ, ನನ್ನ ಹುಟ್ಟನ್ನು ಯಾರೂ ತಿಳಿದಿಲ್ಲ ಅಂದ್ರೆ ಅಭಿವ್ಯಕ್ತಿಯನ್ನು ಯಾರು ಅರ್ಥ ಮಾಡಿಕೊಂಡಿಲ್ಲ ಅಂದ ಮೇಲೆ ನನ್ನನ್ನು ತಿಳಿಯೋದೇನು ಬಂತೀಗ, ನನ್ನ ಬಗ್ಗೆ ಹೇಳೋದೇನು ಬಂತವರು? ಸಾಧ್ಯವೇ ಇಲ್ಲ. ನನ್ನ ರಹಸ್ಯ ಅವರಿಗೆ ತಿಳಿದಿಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ, ಕೃಷ್ಣ ಅವತಾರ ಮಾಡಿದ್ದಾನೆ, ನಾನು ಹಾಗೆ ಅವತಾರ ಮಾಡಿದ್ದೇನೆ ಎಷ್ಟು ಜನ ಗೊತ್ತಿದೆ ಅಂತ ಕೃಷ್ಣ ಕೇಳ್ತಾನೆ. ಕಂಸಾದಿಗಳು ತಿಳ್ಕೊಂಡಿದ್ದೇನು? ನಮ್ಮಂತೇನೆ ಕೃಷ್ಣ ಹುಟ್ಟಿಬಿಟ್ಟ ಅಂತ ತಿಳ್ಕೊಂಡ ಅಷ್ಟೇ. ಕೃಷ್ಣ ಹೇಗೆ ಹುಟ್ಟಿದ? ಚತುರ್ಭುಜಂ ತಮದ್ಭುತಂ ಬಾಲಕ ಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಚಕ್ರಶಂಖ ಗದಾ ಪದ್ಮಧರ, ನಾಲ್ಕು ಬಾಹುಗಳು, ಪೀತಾಂಬರ, ಶ್ರೀವತ್ಸ ಚಿಹ್ನೆ, ಆಮೇಲೆ ಕೌಸ್ತುಭಮಣಿ, ಇಷ್ಟೆಲ್ಲದರ ಸಮೇತ ಕೃಷ್ಣ ಅವತಾರ ಮಾಡಿದ್ದಾನಲ್ಲ, ಎಷ್ಟು ಜನಕ್ಕೆ ಈ ವಿಷಯ ಗೊತ್ತಿದೆ? ಅವರೇನು ತಿಳ್ಕೊತಾರೆ? ತಮ್ಮಂತೆ ನಾನು ಅವ್ನು ತಿಳ್ಕೊಂಡ್ಬಿಡ್ತಾರೆ, ಅವರಿಗೆ ಗೊತ್ತಿಲ್ಲ. ಇನ್ನೊಂದರ್ಥ, ಪ್ರಭಾವ ನನ್ನ ಶಕ್ತಿ ಅವರಿಗೆ ಗೊತ್ತಿಲ್ಲ, ನನ್ನ ಸಾಮರ್ಥ್ಯ ಅವರಿಗೆ ಗೊತ್ತಿಲ್ಲ, ನನ್ನ ಸೃಷ್ಟಿಯ ರಹಸ್ಯ ಅವರಿಗೆ ಗೊತ್ತಿಲ್ಲ, ಇನ್ನು ಹೇಳೋ ಚಾನ್ಸ್ ಇಲ್ಲೇ ಇಲ್ಲ. ಇದು ಮೊದಲನೇ ಅರ್ಥ. ಅದಕ್ಕೆ ದುರ್ಯೋಧನ ಹಾಗೆ ತಿಳ್ಕೊಂಡ, ಕೃಷ್ಣ ಒಬ್ಬನೇ ಬಂದಿದ್ದಾನೆ, ಹಿಡಿದಾಕ್ಬಿಡ್ತೇನೆ, ಇದು ಅವನ ಪ್ಲಾನ್. ಉದ್ಯೋಗ ಪೂರ್ಣ ಕಾಲಕ್ಕೆ ಕೃಷ್ಣ ಒಬ್ಬನೇ ಬಂದಿದ್ದಾನೆ, ಅದು ಸಿಕ್ಕಾಕೊಂಡ್ಬಿಡ್ತಾನೆ, ಕಿಡ್ನಾಪ್ ಮಾಡ್ಬೋದು ಅನ್ನೋ ಯೋಚನೆ ಮಾಡಿದವನು. ಆದರೆ ಬೇರೆ ಕಡೆ ಸಕ್ಸಸ್ಫುಲ್ ಆಗಿದ್ದವನು, ಕೃಷ್ಣನ ಬಗ್ಗೆ ಹೋದಾಗ ಎಡಬಟ್ಟಾಯ್ತು. ಕೃಷ್ಣ ಹಿಡಿತಾರೆ ಅಂತಂದ್ರೆ ಆಗಿದ್ದೇನು. ಏ ವಿಶ್ವರೂಪ ತೋರಿಸಿದಾಗ ಭಯಂಕರವಾದಂತಹ ಒಂದು ರೂಪ ಅದು ಒಂದು ನೋಡಿ ಆಶ್ಚರ್ಯ ಪಡ್ತಾನೆ, ವಿಶೇಷವಾದಂಥ ಗೊಂದಲಕ್ಕೊಳಗಾಗ್ತಾನೆ ದುರ್ಯೋಧನ. ಯಾಕೆ ಅವನಿಗೆ ಗೊತ್ತಿಲ್ಲ, ಯಾತಕ್ಕೆ ಗೊತ್ತಿಲ್ಲ ಅಂದರೆ ದೇವತೆಗಳಿಗೆ ಗೊತ್ತಿಲ್ಲ ಅವನಿಗೇನು ಗೊತ್ತಿರುತ್ತೆ ಅಂತ. ದೇವತೆಗಳ ಗುಂಪುಗಳಿಗೆ ಗೊತ್ತಿಲ್ಲ, ಕೆಲವು ಪದಾರ್ಥ ದೊಡ್ಡ ಬಂಡೆನ ಒಬ್ಬರಿಗೆ ಎತ್ತಲಕ್ಕಾಗೋದಿಲ್ಲ, ಸಾವಿರ ಜನ ಸೇರಿ ಎತ್ತಿಬಿಡಬಹುದು. ಆದರೆ ದೇವರ ಬಗ್ಗೆ ಹಾಗಲ್ಲ, ಒಬ್ಬೊಬ್ಬ ದೇವತೆಗೆ ಗೊತ್ತಿಲ್ಲ ಅಲ್ಲ, ಎಲ್ಲ ದೇವತೆಗಳು ಕಲೆಕ್ಟಿವ್ ಆಗಿ ವಿಚಾರ ಮಾಡಿದ್ರು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಆಚಾರ್ಯರು ಮಹಾಭಾರತ ತತ್ವ ನಿರ್ಣಯದಲ್ಲಿ ದೇವರ ಮಹಿಮೆ ಎಷ್ಟು ಅನ್ನೋದನ್ನು ಹೇಳಬೇಕಾದ್ರೆ ಎಲ್ಲ ದೇವತೆಗಳು ಕೂಡ ವೇದಗಳು ಋಗ್ವೇದದಲ್ಲಿ ಬರುತ್ತೆ ದೇವರ ಮಹಿಮೆ ಎಷ್ಟು ಅಗಾಧವಾದದ್ದು ಅಂದರೆ ವಿಷ್ಣೋರ್ ವೀರ್ಯಗಣನಾಂ ಕಥಮೋರ್ಹತೀಹ ಯ ಪಾರ್ಥಿವಾದ್ಯಪಿ ಕವಿಹಿ ವಿಮಮೇ ರಜಾಂಸಿ. ಭಾಗವತ ಪುರಾಣ ಋಗ್ವೇದ ಮೊದಲಾದ ಎಲ್ಲದರಲ್ಲೂ ಬಂದಿರತಕ್ಕಂತಹ ಮಾತಿನ ಒಟ್ಟು ಸಾರಾಂಶವನ್ನು ಹೀಗೆ ತಿಳಿಬೇಕು. ಇಡೀ ಭೂಮಿಯ ಮಣ್ಣಿನ ಕಣಕಣಗಳನ್ನು ಒಬ್ಬ ಮನುಷ್ಯ ಅಕಸ್ಮಾತ್ ಎಣಿಸಿದರೂ ಎಣಿಸಿಯಾನು. ವಿಶ್ವದ ಸಮುದ್ರಗಳ ಎಲ್ಲ ಜಲ ಆದ ಜಲದ ಆಗರಗಳ ಹನಿ ಹನಿಯನ್ನು ಯಾವಾದರೂ ಬೇಕಾದರೂ ಎಣಿಸಿಯೂ ಎಣಿಸಿಯಾನು. ಎಣಿಸೋದಿಲ್ಲ, ಅಕಸ್ಮಾತ್ ಎಣಿಸಿದ್ರು ಎಣಿಸಬಹುದು. ಮಣ್ಣಿನ ಕಣಕಣಗಳನ್ನು ಎಣಿಸಬಲ್ಲವನೂ ಸಹ ಮತ್ತು ನೀರಿನ ಹನಿ ಹನಿಗಳನ್ನು ಎಣಿಸಬಲ್ಲವನೂ ಸಹ ದೇವರ ಮಹಿಮೆಯನ್ನು ಒಂದು ಚೂರು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದನ್ನು ವೇದಗಳು ಸಾರ್ತಾಯಿ. ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯ ಪಾರ್ಥಿವಾನ್ಯಪಿ ಕವಿಹಿ ವಿಮಮೇ ರಜಾಂಸಿ. ಅದನ್ನು ಶ್ರೀ ಜಗನ್ನಾಥದಾಸರು ಒಂದು ಹಾಡಿನಲ್ಲಿ ಹೇಳುತ್ತಾರೆ. ಮೇದಿನಿ ಪರಮಾಣ್ವಂಬು ಕಣಂಗಳನು ಐದಬಹುದು ಪರಿಗಣನೆಯನು ಮಾಧವನ ಆನಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳಿದುದಕ್ಕೆ. ಪರಮಾತ್ಮನ ಆನಂದಾದಿ ಗುಣಗಳು ಅಗಣಿತ, ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಶ್ರೇಷ್ಠವಾದದ್ದು ಭಗವಂತನ ಹಿರಿಮೆ. ಇದು ಅರ್ಥವಾದರೆ ಯಾವೊಬ್ಬರಿಗೂ ತಿಳಿಯೋದಿಲ್ಲ, ಎಲ್ಲರೂ ಒಟ್ಟಾದರೂ ತಿಳಿಯೋದಿಲ್ಲ. ಮಹಾಲಕ್ಷ್ಮಿ ತಿಳ್ಕೊಂಡಿಲ್ಲ, ಇದು ಭಾರಿ ವಿಶೇಷ. ಮಹಾಲಕ್ಷ್ಮಿಗೆ ಪರಮಾತ್ಮನ ಪೂರ್ಣ ವಿಷಯದ ಬಗ್ಗೆ ಹೇಳಿದ್ರಲ್ಲ, ಒನ್ ಕ್ರೋರ್ತ್ ಅಲ್ಲ, ಅನಂತಾಂಶದ ಒಂದು ಭಾಗ ಗೊತ್ತಿಲ್ಲ ಅಂದ್ರೆ ದೇವರು ಎಷ್ಟು ದೊಡ್ಡವನು ಇರಬೇಕು ಅಂತ ಹೇಳೋದಕ್ಕೆ ಅದು ಕಲ್ಪನೆ, ಅದು ವಿವರಣೆಯನ್ನ ಇಲ್ಲಿ ಹೇಳ್ತಿರೋ. ನಮೇ ವಿದು ಸುರಗಣಾಹ ಪ್ರಭವಂ ನ ಮಹರ್ಷಯ. ಸಾಮಾನ್ಯ ಋಷಿಗಳಿಗೆ ತಿಳಿಯೋದಿಲ್ಲ ಅಲ್ಲ, ಮಹರ್ಷಯ ಮಹರ್ಷಿಗಳಿಗೆ ತಿಳಿಯೋದಿಲ್ಲ. ಅಹಮಾದುರಿಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ನಾನು ಎಲ್ಲ ದೇವತೆಗಳಿಗೆ ಆದಿ, ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಏನಿದ್ದಾರೆ ಅವರಿಗೆಲ್ಲ ಆದಿ ನಾನು. ನನ್ನ ಆದಿ ಯಾರಿಗೂ ಗೊತ್ತಿಲ್ಲ, ಎಲ್ಲರ ಆದಿಯಾಗಿ ನಾನು ಇದ್ದೇನೆ ಅಂತ ಹೇಳಿದ್ದಾರೆ. ನನ್ನ ಹುಟ್ಟು ಇಲ್ಲ, ಬೇರೆಯವರೆಲ್ಲ ನನ್ನಿಂದನೇ ಹುಟ್ಟಿದೆ. ಇದು ದೇವರ ವೈಶಿಷ್ಟ್ಯ. ಅಹಮಾದಿರಿಹಿ ದೇವಾನಾಂ, ಯಾವ್ಯಾವ ದೇವತೆಗಳಿದ್ದಾರೆ ಅದು ನನ್ನಿಂದನೇ ಹುಟ್ಟಿ ಬಂದವರು. ಇದ್ರ ಮುಂದೆ ತಾನೇ ಡೆಮಾನ್ಸ್ಟ್ರೇಟ್ ಮಾಡ್ತಾನೆ, ವಿಭೂತಿ ಯೋಗದಲ್ಲಿ ಹೇಳಿದ್ದನ್ನ ವಿಶ್ವರೂಪದಲ್ಲಿ ತಾನೇ ತೋರಿಸ್ತಾನೆ ಆ ವಿಚಾರವನ್ನು. ಅದಕ್ಕೆ ವಿಭೂತಿ ಯೋಗ ಆದಷ್ಟು ವಿಶ್ವರೂಪ ಯೋಗ ಬರಲು ಕದೇ ಕಾರಣ. ವಿಭೂತಿ ಯೋಗ ಮುಂದಿಂದ ವಿಶ್ವರೂಪ ದರ್ಶನ ಯೋಗ ಅಂತ ಕರೆದಿದ್ದ. ಇದಿಷ್ಟನ್ನು ಪರಮಾತ್ಮ ಬಹಳ ವಿವರವಾಗಿ ಹೇಳ್ತಾ ಎಲ್ಲ ದೇವತೆಗಳ ಆದಿ ನಾನು, ನನ್ನ ಆದಿಯನ್ನು ಬಲ್ಲವರಿಲ್ಲ. ಅದಕ್ಕೆ ಆಚಾರ್ಯ ಹೊಸ ರೀತಿ ಅರ್ಥ ಹೇಳುತ್ತಾರೆ. ಯಾವ ದೇವತೆಗಳು ನನ್ನ ಆದಿ ಗೊತ್ತಿಲ್ಲ, ಯಾವ ಋಷಿಗಳು ನನ್ನ ಆದಿ ಗೊತ್ತಿಲ್ಲ ಅಂದರೆ ಇಲ್ಲ ಅಂತ ಅರ್ಥ. ಅದಕ್ಕೆ ಯಾರೂ ಕಂಡಿಲ್ಲ ಅಂದರೆ ಇಲ್ಲ ಅಂತ ಅರ್ಥ. ಸಾಮಾನ್ಯರಿಗೆ ಕಂಡಿಲ್ಲ ಅಂದರೆ ಬಿಡಯ್ಯ ನಿನಗೆ ಗೊತ್ತಿಲ್ಲ ಅಂತ ಹೇಳಬಹುದು. ಯಾವ ದೇವತೆಗೂ ಪರಮಾತ್ಮನ ಆದಿ ಗೊತ್ತಿಲ್ಲ, ಯಾವ ಋಷಿಗಳಿಗೂ ಪರಮಾತ್ಮನ ಆದಿ ಗೊತ್ತಿಲ್ಲ ಅಂದರೆ ಆ ಆದಿ ಇಲ್ಲದ ಮಹಿಮೆ ಪರಮಾತ್ಮನದು, ಆದಿ ಇಲ್ಲದ ಮಹಿಮೆ ಪರಮಾತ್ಮನದು. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ಯೋ ಮಾಮ ಜಮನಾದಿಂಚ ವೇತ್ತಿ ಲೋಕ ಮಹೇಶ್ವರಂ ಅಸಮೂಢ ಸಮರ್ಥೇಶೋ ಸರ್ವ ಪಾಪೈಹಿ ಪ್ರಮುಚ್ಯತೆ. ಆದಿ ಇಲ್ಲ, ಅದಕ್ಕೆ ಆದಿ ಇಲ್ಲದವನು ತಿಳ್ಕೋಬೇಕು ನನ್ನನ್ನು. ಯೋ ಮಾಮಜಂ ಅನಾದಿಂಚ ವೇತ್ತಿ ಲೋಕ ಮಹೇಶ್ವರಂ, ಯಹ ಯಾವನೋ ಮಾಂ ವೇತ್ತಿ ತಿಳಿಯುತ್ತಾನೆಯೋ. ಏನಂತ, ಅಜಂ ವೇತ್ತಿ ಅನಾದಿಂ ವೇತ್ತಿ ಲೋಕ ಮಹೇಶ್ವರಂ ವೇತ್ತಿ. ನನ್ನನ್ನು ಅಜ ಅಂತ ತಿಳ್ಕೊಳ್ಬೇಕು. ಅಜ ಅಂದ್ರೆ ಜ ಅಂದ್ರೆ ಹುಟ್ಟವನು, ಅಜ ಅಂದ್ರೆ ಹುಟ್ಟಿಲ್ಲದವನು ಅಂತ ಅರ್ಥ. ಅಜ ಸರ್ವೇಶ್ವರ ಸಿದ್ಧ ವಿಷ್ಣುಶಾಸ್ತ್ರ ನಾಮದ ಮಾತು. ಅಜ ಕೃಷ್ಣಾಷ್ಟೋತ್ತರನಾಮದಲ್ಲಿ ಅಜೋ ನಿರಂಜನ ಕಾಮಜನಕ ಕಂಜಲೋಚನ. ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರದಲ್ಲೂ ಅಜಃ, ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲೂ ಅಜಃ. ಆ ವಿಷ್ಣುವೇ ಕೃಷ್ಣ ಅಂದ್ರೆ ಕೃಷ್ಣನೂ ಅಜ ವಿಷ್ಣುವೂ ಅಜ, ಇಬ್ಬರು ಒಬ್ಬರೇ ಭಗವಂತ. ನಾನು ಅಜ, ಬ್ರಹ್ಮದೇವರು ಅಜ ಅಂತ ಹೆಸರಿದೆ. ಅನೇಕರು ಕನ್ಫ್ಯೂಸ್ ಮಾಡ್ಕೋಬಹುದು, ಬ್ರಹ್ಮದೇವರು ಅಜ ಇವರು ಅಜ ಅಂದ ಮೇಲೆ ಅಜಭವಾದಿಗಳ ಅರಸನಾದ ಅಂತ ಹೇಳ್ಬೇಕು. ಅಜಭವ ಅಜ ಅಂದ್ರೆ ಬ್ರಹ್ಮ, ಭವ ಅಂದ್ರೆ ರುದ್ರದೇವರು. ಮತ್ತೆ ಅವರಿಗೂ ಇದೆಯಲ್ಲ ಅಂದ್ರೆ ಅರ್ಥ ಬೇರೆ. ವಿಷ್ಣುವಿಗೆ ಅಜ ಅಂದ್ರೆ ನಾ ಜಾಯತೆ ಇತಿ ಅಜ, ಹುಟ್ಟಿಲ್ಲದವನು ಅಂತ. ಬ್ರಹ್ಮದೇವರಿಗೆ ಅಜ ಅಂದ್ರೆ ಆ ಇಂದ ಜ ಹುಟ್ಟಿದವನು, ಆ ಇಂದ ಹುಟ್ಟಿದವನು. ಆ ಅಂದ್ರೆ ತಾನೇ ಹೇಳ್ತಾನೆ, ಅಕ್ಷರಾಣಾಂ ಅಕಾರೋಸ್ಮಿ, ಆ ಅಂದ್ರೆ ವಿಷ್ಣು, ಜ ಅಂದ್ರೆ ವಿಷ್ಣುವಿನಿಂದ ಹುಟ್ಟಿದವನು ಅಂತ. ವಿಷ್ಣುವಿನ ನಾಭಿಕವರದಲ್ಲಿ ಹುಟ್ಟಿದ್ದಕ್ಕೆ ಬ್ರಹ್ಮದೇವರಿಗೆ ಅಜ ಅಂತ ಹೆಸರು. ಹುಟ್ಟೆ ಇಲ್ಲದಕ್ಕೆ ವಿಷ್ಣುವಿಗೆ ಅಜ ಅಂತ ಹೆಸರು. ಒಂದೇ ಪದನೆ, ವಿಷ್ಣುವಿಗೆ ಹೇಳಿದಾಗ ಅರ್ಥ ಬೇರೆ, ಬ್ರಹ್ಮದೇವರಿಗೆ ಹೇಳಿದಾಗ ಅರ್ಥ ಬೇರೆ. ಅದಕ್ಕೆ ನಾನು ಅಜ, ಹುಟ್ಟಿಲ್ಲದವನು, ಹಿಂದೆ ಬಂದಿದೆ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಹನ್ಯತೆ ಹನ್ಯಮಾನೇ ಶರೀರೆ, ಎರಡನೇ ಅಧ್ಯಾಯದಲ್ಲೇ ಬಂದಿದೆ. ಮತ್ತೆ ಅನಾದಿಂಚ, ಹುಟ್ಟಿಲ್ಲದವನು ಮತ್ತು ಅನಾದಿಕಾಲದಿಂದ ಇರತಕ್ಕಂಥವನು. ಅನಾದಿಕಾಲದಿಂದ ಇದ್ದೇನೆ ಲೋಕ, ಅನಾದಿಕಾಲದಿಂದ ಹೇಗಿದ್ದೇನೆ ಅಂದ್ರೆ ಸರ್ವಲೋಕ ಮಹೇಶ್ವರಂ. ಈ ಪೋಸ್ಟ್ ಯಾವಾಗ ನಿಮಗೆ ಬಂತು ಅಂದ್ರೆ ಅದು ಬಂದ ಡೇಟು ರಿಟೈರ್ ಆಗೋ ಡೇಟು ಎರಡು ಜೊತೆಗೆ ಬಂದ್ಬಿಡತ್ತೆ. ಬಂದ ಡೇಟು ರಿಟೈರ್ ಆಗೋ ಡೇಟು ದೇವರಿಗೆ ಹಾಗಿಲ್ಲ. ಸರ್ವಲೋಕ ಮಹೇಶ್ವರಂ ಅನಾದಿಂ, ಅನಾದಿಕಾಲದಿಂದ ಎಲ್ಲ ಲೋಕಗಳಿಗೂ ಮಹೇಶ್ವರ. ಇವತ್ತು ನಿನ್ನೆಯ ಪೋಸ್ಟ್ ಅಲ್ಲ ಅದು, ಇವತ್ತು ಬ್ರಹ್ಮದೇವರಿಗೆ ಪೋಸ್ಟ್ ಬಂದಿದೆ. ಒಂದು ಕಾಲಕ್ಕೆ ಹನುಮಂತನಾಗಿ ಮಾಡಿದ ಸೇವೆ ಇತ್ತಲ್ಲ, ಅದು ನೋಡಿ ರಾಮದೇವರು ಅನುಗ್ರಹವನ್ನು ಮಾಡಿದರು. ನೀನು ಮುಂದೆ ಬ್ರಹ್ಮನಾಗು ಅಂತ ಹೇಳಿದರು. ಅಜ ಪದವಿಯನ್ನು ಕೊಡುವೆ ನೆನೆ ಹನುಮಂತ, ನಿಜ ಭಕುತೆಯೇನೇ ಬೇಡಿ ವರಭ ಪಡೆದ. ಅದರಲ್ಲಿ ಬ್ರಹ್ಮದೇವ ಪದವಿಯನ್ನು ರಾಮದೇವರು ಕೊಡುತ್ತಾರೆ. ಹನುಮಂತನೇ ವಾಯು, ವಾಯುದೇವರೇ ಬ್ರಹ್ಮದೇವರಾಗಿದ್ದು ಅದು ರಾಮಾಯಣದಲ್ಲೇ ಸ್ಪಷ್ಟ ಬಂದಿರೋ ವಿಚಾರ. ಅದಕ್ಕೆ ಹನುಮಂತನ ಪೂಜೆಗೆ ಅದೇ ಭಾರಿ ಮಹತ್ವ ಬರಲಿಕ್ಕೆ ಅದೊಂದು ಕಾರಣ. ಹನುಮಂತನ ಪೂಜೆ ಎಷ್ಟು ಬಹುಶಃ ಜಗತ್ತಿನೊಳಗೆ ಯಾರ ಪೂಜೆನೂ ನಡೆಯೋದಿಲ್ಲ. ಗಣೇಶಾದಿಗಳ ಪೂಜೆ ಒಂದ್ ಕಡೆ ಮೀಸಲದು. ಮಹಾರಾಷ್ಟ್ರದಲ್ಲಿ ಗಣೇಶನ ಪೂಜೆ ನಡೆದಷ್ಟು ಬೇರೆ ಕಡೆ ನಡೆಯೋದಿಲ್ಲ. ಅಲ್ಲಿ ಬೀದಿ ಬೀದಿ ಗಣೇಶನ ಕೂಡಿಸಿರೋಷ್ಟು ಮಟ್ಟಿಗೆ ಗಣೇಶನ ಗುಡಿ ಇರುತ್ತೆ. ಗಣೇಶ ಚೌಕ್ ಅಂದ್ರೆ ಈ ಊರು ತುಂಬಾ ಗಣೇಶ ಚೌಕಗಳೇ. ಅಲ್ಲಿ ಬೆಳಗಾವಿಲ್ಲ ಹೋಗ್ಬಿಟ್ಟು ಗಣೇಶ ಅಡ್ರೆಸ್ ಕೊಟ್ಬಿಟ್ಟು ಕತೆ ಮುಗಿದೋದು. ಎಲ್ಲರೂ ಗಣೇಶ ಚೌಕಗಳೇ ಬರುತ್ತೆ. ಸರ್ಕಲ್ ಮನೆ ಇದೆ, ಎಲ್ಲ ಎಷ್ಟು ಸರ್ಕಲ್ ಇದೆ ಬೆಂಗಳೂರಲ್ಲಿ ಆಟೈತಾ ಬಿಡುತ್ತೆ. ಆದ್ರೆ ಬೆಂಗಳೂರಲ್ಲಿ ಅಂತ ವಾತಾವರಣ ಇಲ್ಲ, ಮದ್ರಾಸಲ್ಲಿ ಅವೆಲ್ಲ ಇಲ್ಲ, ಇದ್ರಲ್ಲಿ ಬಂಗಾಳದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮಾತ್ರ ಆದ್ರೆ ಹನುಮಂತ ಹಾಗಲ್ಲ. ಇಡೀ ಇಂಡಿಯಾದಲ್ಲಿ ಎಲ್ಲೋದ್ರೂ ಕೂಡ ಹನುಮಂತನೇ. ದಕ್ಷಿಣ ಭಾರತ ತುಂಬಾ ಕಪ್ಪ ಹನುಮಂತ, ಉತ್ತರ ಭಾರತದಲ್ಲಿ ಕೆಂಪು ಹನುಮಂತ. ಅಲ್ಲಿ ಕೆಂಪಣ್ಣದ ಮಾಡಿದ ಕಪ್ಪನಂತೆ ಮಾಡಿರ್ತಾರೆ ಹೊರತು ಇಲ್ಲ ಹನುಮಂತ ಇಲ್ಲ ಜಾಗನೇ ಇಲ್ಲ. ಊರಿಗೆ ಒಬ್ಬ ಹನುಮಂತ ಅಲ್ಲ, ಎಲ್ಲ ಊರಲ್ಲೂ ಎಷ್ಟು ಹನುಮಂತ ಇರುತ್ತೆ ಲೆಕ್ಕನೇ ಇಲ್ಲ. ಮನೆ ಮನೆಯಲ್ಲಿ ಹನುಮಂತ ಇರ್ತಾರೆ. ಅಷ್ಟರ ಮಟ್ಟಿಗೆ ಹನುಮಂತನ ಆರಾಧನೆ ದೊಡ್ಡದಾಗಲಿಕ್ಕೆ ಕಾರಣ ಮುಂದೆ ಬ್ರಹ್ಮ ಪದವಿ ಬರತಕ್ಕಂಥ ಮಹಾತ್ಮ. ಅದು ಆತನ ಹಿರಿಮೆ. ಅದು ಒಂದು ಲಿಮಿಟ್ ಬಂತು. ರುದ್ರದೇವರಿಗೆ ಒಂದು ಪದವಿ ಬರಲಿಕ್ಕೆ ಕಾಲ ಇದೆ. ಒಂದು ಕಾಲಕ್ಕೆ ಬರುತ್ತೆ, ಒಂದು ಕಾಲಕ್ಕೆ ಹೋಗುತ್ತೆ. ಪ್ರತಿಯೊಬ್ಬ ದೇವತೆಗೂ ಕೂಡ ಎಂದು ಬರುತ್ತೆ ಎಂದು ಹೋಗುತ್ತೆ ಅಂತ ಇದೆ. ಆದರೆ ವಿಷ್ಣುವಿಗೆ ಮಾತ್ರ ಸರ್ವಭೂ ಲೋಕ ಮಹೇಶ್ವರಂ, ಎಲ್ಲ ಲೋಕಗಳಿಗೆ ಈಶ್ವರ ಮಹೇಶ್ವರ. ಈಶ್ವರ ಸ್ವಾಮಿ, ಮಹೇಶ್ವರ ದೊಡ್ಡ ಸ್ವಾಮಿಯಾಗಿದ್ದಾನೆ. ಸರ್ವಲೋಕಗಳಿಗೆ ಮಹೇಶ್ವರನಾಗಿ ಅನಾದಿಕಾಲದಿಂದ ಇದ್ದೇನೆ, ಅಜನಾಗಿ ಇದ್ದೇನೆ. ಅಂದ್ರೆ ವಿಷ್ಣುವನ್ನು ಯಾರೋ ಒಂದು ಪೋಸ್ಟಲ್ಲಿ ಕೂಡಿಸಿಲ್ಲ, ಬ್ರಹ್ಮದೇವನ ವಿಷ್ಣು ಕೂಡಿಸಿದ್ದಾನೆ. ನೀನು ಸೃಷ್ಟಿಕರ್ತನಾಗು ಅಂತ ಹೇಳಿ ಶಿವನ ಲಯಕರ್ತನನ್ನಾಗಿ ನೇಮಿಸಿದ್ದಾನೆ. ಗಣೇಶಾದಿ ಸರ್ವದೇವತೆಗಳನ್ನು ಭಗವಂತ ಅವರವರ ಸ್ಥಾನದಲ್ಲಿ ನೇಮಿಸಿದ್ದಾನೆ. ವಿಷ್ಣುವನ್ನು ಯಾರೂ ನೇಮಿಸಿಲ್ಲ, ಸ್ವತಂತ್ರನಾಗಿ ಹಾಗೆ ಇದ್ದಾನೆ. ಇದೆಲ್ಲ ಯೋಚನೆ ಮಾಡಿದರೆ ದೇವರ ಕಾನ್ಸೆಪ್ಟ್ ಅಂತ ತಿಳ್ಕೊಂಡಿರ್ತೇವೆ, ಎಷ್ಟು ವಿಶಾಲ ಅಂತ ಗೊತ್ತಾಗುತ್ತೆ. ಬಹಳ ವಿಶಾಲವಾದ ಅರ್ಥದಲ್ಲಿ ದೇವರನ್ನ ಅರ್ಥ ಮಾಡ್ಕೋಬೇಕೆ ಹೊರತು ಸೀಮಿತವಾದ ಅರ್ಥದಲ್ಲಿ ಮಾಡಿಕೊಳ್ಳೋದಲ್ಲೇ ಅಲ್ಲ. ಇದರಿಂದ ದೇವರು ಈಗಿದ್ದಾನೆ, ಮುಂದೆ ಯಾವ ದೇವರು ಬರ್ತಾನೆ ಯಾರಿಗೆ ಗೊತ್ತು ಅಂತ ತಿಳ್ಕೊಳ್ಳೋ ಕಾಲ ಇಲ್ಲ. ದೇವರು ಒಬ್ಬನೇ ಯಾವಾಗಲೂ ಕೂಡ. ದೇವರು ತಮಾಷೆ, ದೇವರು ಒಂದು ಪದ ಭೋಜನದಲ್ಲಿ ಉಪಯೋಗಿಸ್ತೇವೆ, ಒಬ್ಬನು ಒಬ್ಬಂದ್ರೆ ಅಷ್ಟೇ ಗುಜರಾಗಿ ಉಪಯೋಗಿಸ್ತೇವೆ. ದೇವರು ಒಬ್ಬನೇ, ದೇವನು ಒಬ್ಬನೇ, ದೇವರು ಒಬ್ಬನೇ. ಆ ದೇವರಿಗೆ ಎಷ್ಟು ಭೋಜನ ಹಾಕಿದ್ರು ಸರ್ವೋತ್ತಮ ಒಬ್ಬನೇ ದೇವರೇ ಹೊರತು ಹೆಚ್ಚಿರಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ಬೇರೆ, ದೇವರೂ ಬೇರೆ. ದೇವತೆಗಳು ಅಂದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಕೂಡ ಎಷ್ಟೋ ಜನಗಳಿರ್ತಾರೆ. ಆದರೆ ದೇವರು ಮಾತ್ರ ಭಗವಂತ. ಏಕೋ ದೇವ ಸರ್ವಭೂತೇಶು ಗೂಢ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಈ ರೀತಿಯಲ್ಲಿ ನಾನು ಅಜ, ಅನಾದಿ, ಸರ್ವಲೋಕ ಮಹೇಶ್ವರ. ಈ ರೀತಿ ಯಾರು ತಿಳ್ಕೊಳ್ತಾರೆ, ಅವನು ಯಾರು ತಿಳ್ಕೊಳ್ತಾನಲ್ಲ, ಅವನು ಸರ್ವ ಪಾಪೈಹಿ ಪ್ರಮುಚ್ಯತೆ ಅಸಮ್ಮೂಢ ಸಮರ್ಥೇಶು. ಸುಮ್ಮನೆ ತಿಳ್ಕೊಂಡು ಅಸಮ್ಮೂಢ ಗೊಂದಲನೆ ಇರಬಾರದು, ಕ್ಲಿಯರ್ ತಿಳ್ಕೊಂಡಿರಬೇಕು. ಅಸ್ಪಷ್ಟವಾದ ಜ್ಞಾನ ಜ್ಞಾನ ಅಲ್ಲ, ಸ್ಪಷ್ಟವಾದ ಜ್ಞಾನ ಆಗಬೇಕು. ಅಸಮ್ಮೂಢ ಸಮರ್ಥೇಶು ಸರ್ವ ಪಾಪೈಹಿ ವಿಮುಚ್ಯತೆ, ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಕಾಣುತ್ತಾನೆ. ಇದು ಪಾಪ ಬಿಡುಗಡೆಗೆ ಇರತಕ್ಕಂಥ ದೊಡ್ಡ ಹಾದಿ. ಪರಮಾತ್ಮನನ್ನ ಸರ್ವೋತ್ತಮ ಅಂತ ಭಾವಿಸು. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಸಕಲ ಪಾಪಗಳಿಂದ ಬಿಡುಗಡೆಯನ್ನ ಕೊಡತಕ್ಕಂಥ ಶ್ರೇಷ್ಠವಾದ ಜ್ಞಾನ. ಅದನ್ನೇನೆ ಬ್ರಹ್ಮಜ್ಞಾನದಿಂದ ಎಲ್ಲಾ ಪಾಪ ಪರಿಹಾರವಾಗುತ್ತೆ ಅಂತ ಹಿಂದೆ ಹೇಳಿತ್ತು, ಹಿಂದೆ ಬಂದಿದೆ. ಅರ್ಜುನ ಯಥೈಧಾಂಸಿ ಸಮಿದ್ಧೋಗ್ನಿಹಿ ಭಸ್ಮಸಾತ್ ಕುರುತೇ ತಥಾ ಅಂತ ಹೇಳ್ತಾ, ಜ್ಞಾನಾಗ್ನಿಹಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇ ತಥಾ. ಇವತ್ತು ಅಗ್ನಿ ಎಷ್ಟು ಸೌದೆ ಹಾಕಿದ್ರು ಸುಡ್ತಾನೇ ಇರುತ್ತೆ, ಅದು ಒಂದು ಹಾಕಿದಷ್ಟು ಸುಡ್ತಾನೆ ಇರುತ್ತೆ ಅಗ್ನಿ. ಹಾಗೆ ಈ ಜ್ಞಾನಾಗ್ನಿ, ಭಗವಂತ ಬ್ರಹ್ಮಜ್ಞಾನದ ಅಗ್ನಿ ಇದೆಯಲ್ಲ, ಎಲ್ಲ ಪಾಪಗಳನ್ನು ಸುಟ್ಟು ಹಾಕುತ್ತೆ ಅಂತ ಹೇಳಿದ್ದಾರೆ. ಅಂದಮೇಲೆ ಈ ಬ್ರಹ್ಮಜ್ಞಾನದ ಪ್ರಭಾವ ಸಣ್ಣ ಪುಟ್ಟದ್ದಲ್ಲ. ಅಗ್ನಿ ಹೇಗೆ ಸೌದೆಗಳನ್ನು ಸುಡಬೇಕೋ ಹಾಗೆ ಬ್ರಹ್ಮಜ್ಞಾನ ಎಲ್ಲಾ ಪಾಪಗಳನ್ನು ಸುಡುತ್ತೆ. ಸರ್ವ ಪಾಪೈಹಿ ಪ್ರಾಮುಚ್ಯತೆ, ಮುಚ್ಚತೆ ಬೇರೆ ಪ್ರಾಮುಚ್ಯತೆ ಬೇರೆ. ಮುಚ್ಚತೆ ಬಿಡುಗಡೆ ಹೊಂದೋದು, ಮತ್ತೆ ಬರೋದು. ನೆಗಡಿ ಹೋಯ್ತು ಮತ್ತೆ ಬಂತು, ಕೆಮ್ಮು ಹೋಯ್ತು ಮತ್ತೆ ಬಂತು, ಹಾಗಲ್ಲ. ಒಂದು ಸ್ವರ ಹೋಗಿ ಮತ್ತೆ ಬರೋದೇ ಇಲ್ಲ. ಪ್ರಮುಚ್ಯತೆ ಇದು ವಿಶೇಷ, ಅಸಮ್ಮೂಢ. ಆದ್ದರಿಂದ ಭಗವಂತನ ಜ್ಞಾನದಿಂದ ನಮಗೆ ಎಷ್ಟು ಪ್ರಯೋಜನವೇ ಲೆಕ್ಕ ಹಾಕಬೇಕು. ಲೋಕದೊಳಗೆ ಒಂದೊಂದು ಕೋರ್ಸ್ ಹೋಗ್ತಾ ಹೋದ ಪ್ರಯೋಜನ ಇದೆ. ಈಗ ಪ್ರೈಮರಿ ಸ್ಕೂಲ್ ಮುಗಿಸ್ತಾನೆ ಒಂದು ಸ್ಟೇಜು, ಹೈಸ್ಕೂಲ್ ಮುಗಿಸ್ತಾನೆ ಒಂದು ಸ್ಟೇಜು, ಅಲ್ಲಿ ಲೆಕ್ಚರ್ ಆಗ್ಲಿಕ್ಕೆ ಬರೋದಿಲ್ಲ ಹೈಸ್ಕೂಲ್ ಓದ್ದವ್ರು. ಅದು ಎಂ ಎ ವರು ಎಂ ಎ ಪೋಸ್ಟ್ ಗ್ರಾಜುಯೇಷನ್ ಆಗಲೇಬೇಕಾಗುತ್ತೆ, ಇಲ್ಲದವ್ರು ಸಾಧ್ಯ ಇಲ್ಲ. ಆಯಾ ಕೋರ್ಸ್ಗೊಂದು ಲಿಮಿಟ್ ಇದೆ. ಆದರೆ ಬ್ರಹ್ಮಜ್ಞಾನದ ಮಟ್ಟಕ್ಕೆ ಯಾವ ಜ್ಞಾನವೂ ಬರೋದಿಲ್ಲ. ಮೋಕ್ಷಕ್ಕೆ ಅರ್ಹತೆ ತಂದುಕೊಡ್ತಕ್ಕಂಥ ಜ್ಞಾನ ಬ್ರಹ್ಮಜ್ಞಾನ ಹೊರತು ಬೇರೆ ಯಾವುದೂ ಅಲ್ಲ. ಮತ್ತು ಲೋಕದ ಬಗ್ಗೆ ಎಷ್ಟು ಬೇಕಾದ್ರೂ ತಿಳ್ಕೊಂಡಿರಿ ನೀವೀಗ, ಅದು ಮೋಕ್ಷಕ್ಕೆ ಎಲಿಜಿಬಿಲಿಟಿ ಅಲ್ಲ. ಬ್ರಹ್ಮಜ್ಞಾನ ಇದ್ರೆ ಮಾತ್ರ ಸಾಧ್ಯ, ಇಲ್ಲದ ಹೊರ ಸಾಧ್ಯ ಇಲ್ಲ. ಬ್ರಹ್ಮಜ್ಞ ಯಾಕೆ ಸರ್ವ ಪಾಪಗಳು ಹೋಗೋದವರೆಗೂ ಮೋಕ್ಷಕ್ಕೆ ಪ್ರವೇಶ ಇಲ್ಲ. ಸರ್ವ ಪಾಪಗಳ ಪರಿಹಾರವಾಗುವವರೆಗೂ ಮೋಕ್ಷಕ್ಕೆ ಪ್ರವೇಶ ಇಲ್ಲ. ಸರ್ವ ಪಾಪ ಪರಿಹಾರ ಮಾಡತಕ್ಕಂಥ ಮತ್ತೊಂದು ಜ್ಞಾನ ಇಲ್ಲ, ಒಂದೇ ಜ್ಞಾನ ಬ್ರಹ್ಮಜ್ಞಾನ ಒಂದೇ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಈ ಪದನ ಎಲ್ಲೆಲ್ಲೋ ಉಪಯೋಗಿಸ್ಬಿಡ್ತೇವೆ ನಾವು, ಯಾವುದೋ ಜ್ಞಾನಕ್ಕೆ ಉಪಯೋಗಿಸ್ತೇವೆ, ತಪ್ಪದು. ಬ್ರಹ್ಮಜ್ಞಾನಕ್ಕೆ ಉಪಯೋಗಿಸ್ಬೇಕಾದ ಮಾತು. ಅರ್ಜುನ ಈ ರೀತಿ ತಿಳಿದರೆ ಬ್ರಹ್ಮಜ್ಞಾನವೂ ಕೂಡ ಯಾವ ರೀತಿ ತಿಳಿದ್ರೆ ಬ್ರಹ್ಮಜ್ಞಾನ ಅಲ್ಲ. ದೇವರು ಅಜ, ದೇವರು ಅನಾದಿ, ದೇವರು ಅನಾದಿ ಕಾರಣ ಸರ್ವಭೂತ ಮಹೇಶ್ವರ, ಸರ್ವಲೋಕ ಮಹೇಶ್ವರ ಅಂತ ತಿಳ್ಕೊಂಡ್ರೆ ಅದು ಎಫೆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಎಫೆಕ್ಟಿವ್ ಆಗೋದಾಗುತ್ತೆ ಅಂದ್ರೆ ಎಷ್ಟೊಂದು ದೇವರಂತೂ ಗೊತ್ತಿರುತ್ತೆ, ಆದರೆ ಏನು ಪ್ರಯೋಜನ ಆಗಿರೋದಿಲ್ಲ. ಯಾಕೆ? ಆ ವಿವೇಕ ಇದಿಲ್ಲ, ಟೈರ್ ಇದೆ ಅದು ಇದು ಗಾಳಿನೇ ಇಲ್ಲ, ತಗೊಂಡು ಏನು ಮಾಡಬೇಕು, ಅದಕ್ಕೆ ತಪ್ಪಂದು ಬೀಳುತ್ತಷ್ಟೆ. ಅದು ಗಾಳಿ ತುಂಬಿಸಿದ ಹಾಗೆ ಜ್ಞಾನಕ್ಕೆ ದಾರ್ಢ್ಯವನ್ನು ತುಂಬಿಸಬೇಕು. ಭಗವಂತನ ಜ್ಞಾನದ ಬಗ್ಗೆ ಸ್ಪಷ್ಟವಾದಂಥ ಚಿತ್ರವನ್ನು ಪಡೆದರೆ ಆಗ ಸರ್ವ ಪಾಪದಿಂದ ಬಿಡುಗಡೆ, ವಿಷ್ಣು ಲೋಕದ ಪ್ರವೇಶ, ವಾಪಸ್ ಬರೋ ಪ್ರಶ್ನೆ ಇಲ್ಲ, ನಿತ್ಯ ಸುಖದ ಅನುಭವವನ್ನು ಪಡೀತಾನೆ. ಅದಕ್ಕೆ ಇನ್ನೊಂದು ವಿಶೇಷ ಅರ್ಥವನ್ನು ಆಚಾರ್ಯರು ಬರೀತಾರೆ. ಯೋ ಮಾಮಜಂ ಅನಾದಿಂಚ, ನನ್ನ ಅನಾದಿ ಅಂತ ಭಾವಿಸಬೇಕು. ಒಂದರ್ಥ ಅನಾದಿ ಆದಿ ಇಲ್ಲದವನು ಅಷ್ಟೇ. ಇನ್ನೊಂದರ್ಥ ಅನಾದಿ ಅಂದರೆ ಅನಸ್ಯ ಆದಿಹಿ ಅನಾದಿಹಿ, ಅನಸ್ಯ ಆದಿಹಿ ಅನಾದಿಹಿ. ಅನ ಅಂದರೆ ಪ್ರಾಣ ಅಂತ ಅರ್ಥ. ಅನ ಶಬ್ದಕ್ಕೆ ಪ್ರಾಸೇಸಿದ್ರೆ ಪ್ರಾಣ ಅಂತ ಆಗೋದು. ಅನ ಪ್ರಾ ಅನ ಪ್ರಾಣ ಅಷ್ಟೇ ಆಗೋದು. ಅನಸ್ಯ ಅಂದರೆ ಪ್ರಾಣಸ್ಯ ಅಂತ ಅರ್ಥ. ಮುಖ್ಯ ಪ್ರಾಣನಿಗೂ ಆದಿ ಅಂತ ನನ್ನ ಯಾವನು ತಿಳಿತಾನಲ್ಲ, ಅವನು ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಕಾಣುತ್ತಾನೆ. ಮುಖ್ಯ ಪ್ರಾಣನಿಗೂ ನಾನು ಆದಿ. ನಮಗೆ ಒಂದು ಗೊತ್ತಾಗಿದೆ, ಪ್ರಾಣ ಇಲ್ಲದ ಹೋದ್ರೆ ಮನುಷ್ಯ ಸತ್ತು ಹೋಗ್ತಾನೆ, ಇಷ್ಟು ಗೊತ್ತಾಗಿದೆ. ಪ್ರಾಣ ಇಲ್ಲದ ಹೋದ್ರೆ ಮನುಷ್ಯ ಸಾಯ್ತಾನೆ, ಇಷ್ಟು ನಮಗೆ ಲೋಕದಲ್ಲೇ ಕಂಡಿರೋ ವಿಚಾರ. ಆದ್ರೆ ಇನ್ನು ಮುಂದೆ ಹೋಗಬೇಕು. ಆ ಪ್ರಾಣನಿಗೆ ದೇವರ ಅನುಗ್ರಹ ಇಲ್ಲದವರು ಪ್ರಾಣನೂ ಇರಲಿಕ್ಕಾಗೋದಿಲ್ಲ, ಅದು ನೆಕ್ಸ್ಟ್ ಸ್ಟೆಪ್. ಅದು ಆಗ ನಮಗೆ ಅದು ಬ್ರಹ್ಮಜ್ಞಾನ ಅಂದ್ರೆ ಅಂದ್ರೆ ನಮಗೆಲ್ಲ ಪ್ರಾಣ ಪ್ರಾಣನಾದರೆ ಪ್ರಾಣನಿಗೂ ಪ್ರಾಣ ವಿಷ್ಣು. ಆ ರೀತಿ ತಿಳ್ಕೊಂಡ್ರೆ ಅವನು ಸದ್ಗತಿಗೆ ಹೋಗ್ತಾನೆ. ಈ ದೃಷ್ಟಿ ಎಲ್ಲದ ಅರ್ಥ ಅಲ್ಲ ಇದು. ತರವಕಾರೋಪನಿಷತ್ತು ಹೇಳೋದೇ ಹಾಗೆ, ಪ್ರಾಣಸ್ಯ ಪ್ರಾಣ, ವಿಷ್ಣುವನ್ನ ಪ್ರಾಣಕ್ಕೆ ಪ್ರಾಣ ಅಂತ ಕರೀತಾರೆ. ಚಕ್ಷುಷಃ ಚಕ್ಷುಃ, ಮನಸಃ ಮನಃ, ವಿಷ್ಣು ಮನಸ್ಸಿಗೆ ಮನಸ್ಸು, ಕಣ್ಣಿಗೆ ಕಣ್ಣು, ಪ್ರಾಣಕ್ಕೆ ಪ್ರಾಣ ಆಗಿರೋದ್ರಿಂದ ಮುಖ್ಯ ಪ್ರಾಣನಿಗೂ ಆದಿ ಅಂತ ಯಾವಾಗ ನನ್ನನ್ನು ತಿಳಿತಾರೆ ಆಗ ಅದು ಸಾಧ್ಯ. ನೋಡಿ, ಹನುಮಂತನೇ ಮುಖ್ಯ ಪ್ರಾಣ, ರಾಮ ಆತನಿಗೆ ಸ್ವಾಮಿ. ಸೊ ಪ್ರಾಣಸ್ಯ ಪ್ರಾಣ ಆದನಲ್ಲ ರಾಮ, ಈಗ ಭೀಮ ಮುಖ್ಯ ಪ್ರಾಣ, ಕೃಷ್ಣ ಆತನ ಸ್ವಾಮಿ. ಸೊ ಪ್ರಾಣಸ್ಯ ಪ್ರಾಣ ಕೃಷ್ಣ ಆದನಲ್ಲ ಅಂದಮೇಲೆ ಅದು ಆಕ್ಚುಲಿ ಏನ್ ಹೇಳಿದೆ, ಪ್ರಾಕ್ಟಿಕಲಿ ನಡೀತಾ ಇದೆ. ಹೇಳ್ತು ಕಣ್ಣಾರೆ ತೋರಿಸ್ತಾ ಇದ್ದಾನೆ ಕೃಷ್ಣ. ಹನುಮಂತ ಎಲ್ಲರೊಂದಿಗೆ ಹೋಲಿಸಿಬಿಟ್ರೆ ಎಷ್ಟು ಮೇಲಿದ್ದಾನೆ ಹನುಮಂತ ಅಂದ್ರೆ ಉಳಿದರು ಯೋಚನೆ ಮಾಡಲಿಕ್ಕೂ ಬರೋದಿಲ್ಲ, ಅಷ್ಟು ಮೇಲಿದ್ದಾನೆ. ರಾವಣನ ತಲೆ ತಿರುಗಿ ಹೋಯ್ತು ಹನುಮಂತನ ಪರಾಕ್ರಮ ಕಂಡಾಗ, ರಾವಣನ ಗಾಬರಿಯಾಗಿ ಬಿಡ್ತಾನೆ. ಬ್ರಹ್ಮವರ, ರುದ್ರವರ, ಇಂದ್ರವರ ಎಲ್ಲ ವರ ಕೂಡಿದ್ದ ರಾವಣನಿಗೆ ಹನುಮಂತನ ಪರಾಕ್ರಮ ದೊಡ್ಡ ಸವಾಲಾಗುತ್ತೆ. ಅಂಥ ಹನುಮಂತನಷ್ಟು ಎತ್ತರಕ್ಕೆ ಯಾರೂ ಬರಲಿಲ್ಲ. ಆದ್ರೆ ಅಂಥ ಹನುಮಂತ ನಾನು ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕೃಷ್ಟ ಕರ್ಮಣ, ನಾನು ರಾಮನ ದಾಸ ಅಂತ ಹೇಳಿದ್ದ. ಅಂದರೆ ರಾಮನ ವ್ಯಕ್ತಿತ್ವ ಎಷ್ಟು ಮೇಲೆ ಹೋಯ್ತು. ಈಗ ಪ್ರಾಣಸ್ಯ ಪ್ರಾಣ ಅನ್ನೋ ಮಾತು ಈ ಅನಾದಿ ಶಬ್ದಕ್ಕೆ ಅದೇ ಅರ್ಥ. ಅನಾದಿ ಪ್ರಾಣನಿಗೂ ಪ್ರಾಣ, ಅನ ಅನ್ನೋ ಶಬ್ದ ಯಾವ ಕಷ್ಟಪಟ್ಟು ಅರ್ಥ ಮಾಡಿದ್ದಲ್ಲ. ಅನಚೇಷ್ಟಾಯಾಮ್, ಡಿಕ್ಷನರಿ ಇರೋದೇ ಹಾಗೆ. ಅನ ಅಂದರೆ ಚೇಷ್ಟಾಯಾಮ್, ಯಾವುದು ನಮ್ಮಲ್ಲಿ ಆಕ್ಷನ್ ಕ್ರಿಯೇಟ್ ಮಾಡುತ್ತಲ್ಲ ಅದೇ ವಾಯು. ಫುಟ್ಬಾಲ್ ಸುಮ್ಮನೆ ಬಿದ್ದಿರುತ್ತೆ, ಗಾಳಿ ಸುಮ್ಮಿತಷ್ಟು ಓಡಾಡ ಶುರುವಾಗುತ್ತೆ ಮನುಷ್ಯ. ವಾಯುದೇವರಿದ್ದರೆ ಎಲ್ಲ ಚಟುವಟಿಕೆ ಶುರು, ಇಲ್ಲದೆ ಹೋದರೆ ಅರಿತು ಪೆಣನೆಂದು ಪೇಳುವರು ಬುಧಜನ. ಅದನ್ನ ಹೆಣ ಅಂತಾರೆ ಹೊರತು ಅದಕ್ಕೇನೇನೂ ಸಾಮರ್ಥ್ಯ ಇಲ್ಲ. ಮೂಮೆಂಟ್ ಎಷ್ಟೆಷ್ಟು ಮೂಮೆಂಟು ಇಲ್ಲ ಅದಕ್ಕೆ, ಅಬ್ಸಲ್ಯೂಟ್ಲಿ ನಿಲ್, ಅಂತ ಸ್ಥಿತಿ ಬಂದುಬಿಡುತ್ತೆ. ಅದಕ್ಕೆ ಪ್ರಾಣನನ್ನು ಅನ ಅಂತ ಕರೀತಾರೆ. ಚೇಷ್ಟಕ, ಚೇಷ್ಟಕ ಎಲ್ಲ ವಸ್ತುಗಳಿಗೂ ಅವರವರ ಕ್ರಿಯೆಯನ್ನು ಮಾಡಲಿಕ್ಕೆ ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ದೇವತೆ ಅಂದರೆ ಮುಖ್ಯ ಪ್ರಾಣ. ಅದೇ ರೀತಿ ಕಣ್ಣು ತೆಗಲಕ್ಕೆ ಬರೋದಿಲ್ಲ, ವಯಸ್ಸಾಗಿ ಮಲ್ಕೊಂಡಿರ್ತಾನೆ ಹಣ್ಣು ಮುದುಕ, ಕಣ್ಣು ತೆಗಲಕ್ಕೆ ಬರೋದಿಲ್ಲ. ನಮಗೇನಿಸುತ್ತೆ ಕಣ್ಣು ತೆಗೆದು ಭಾರಿ ಸುಲಭ ಅಂತ ತಿಳ್ಕೊಂಡಿದ್ದೇವೆ, ಕಣ್ಣು ತೆಗಲಿಕ್ಕೆ ಬರೋದಿಲ್ಲ. ಅದು ಕಣ್ಣು ತೆಗಲಿಕ್ಕೆ ಎಷ್ಟು ಶಕ್ತಿ ಹಾಕ್ಬೇಕಂತ ಗೊತ್ತಾಗ್ತದೆ. ಕಣ್ಣು ತೆಗಿಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಎಫರ್ಟ್ಸ್ ಹಾಕ್ಬೇಕು ಅದಕ್ಕೆ. ನಮ್ಗೆ ಈಗ ಗೊತ್ತಾಗೋದಿಲ್ಲ, ಆಗ ತೆಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ತೆಗಲಕ್ಕೋರು ಆಗ ಮುಚ್ಕೋತಾ ಇದೆ. ಅಂದರೆ ಪ್ರಾಣದೇವರ ಶಕ್ತಿ ಇಲ್ಲದೆ ಹೋದ್ರೆ ಕಣ್ಣು ತೆಗಲಕ್ಕೂ ಬರೋದಿಲ್ಲ. ಅದೇ ರೀತಿಯಲ್ಲಿ ಈ ಮೆಟ್ಲು ಸರಸರ ಹಚ್ಕೊಂಡು ಓಡೋಗ್ಬಿಡ್ತಾನೆ ಹುಡುಗ, ಜೋರಾಗಿ ಓಡ್ಕೊಂಡು ಹೋಗ್ಬಿಡ್ತಾನೆ. ಮೆಟ್ಲು ಜೋರಾಗಿ ಹತ್ತಾ ಇರ್ತಾನೆ, ಲಾಂಗ್ ಜಂಪ್ ಹೈ ಜಂಪ್ ಮಾಡ್ತಾನೆ. ವಯಸ್ಸಾದಾಗ ಯಾವ ಸ್ಥಿತಿ ಬಂದಿರ್ತಾನೆ ಗೊತ್ತೇನು? ಮನೆ ಹೊಸ್ತಲು ಇದ್ರೆ ಪ್ರಾಬ್ಲಮ್ ಅವನಿಗೆ, ಹೇಗೆ ದಾಟಬೇಕು ಅಂತ ಸಮಸ್ಯೆ. ಹೊಸ್ತಲು ದಾಟೋದೇ ಸಮಸ್ಯೆ. ಸ್ವಲ್ಪ ಪ್ರೊಜೆಕ್ಷನ್ ಬಂತು, ಹಾಫ್ ಎನ್ ಇಂಚ್ ಪ್ರೊಜೆಕ್ಷನ್ ಬಂತು ಅಂದ್ಬಿಟ್ರೆ ಎಷ್ಟು ಎನರ್ಜಿ ಬೇಕು ಗೊತ್ತೆ ಎತ್ತಬೇಕಾದನ? ಆ ಕಾಲು ಎತ್ತಬೇಕು, ಎಷ್ಟು ಎನರ್ಜಿ ಬೇಕು ಅವನಿಗೆ? ಆಗೋದಿಲ್ಲ, ಎಡಿ ಬಿದ್ದೇ ಬಿಡ್ತಾನೆ ಎಷ್ಟೋ ಸಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರಾಣಶಕ್ತಿಯ ಒಂದು ಮಹತ್ವ ಗೊತ್ತಾಗ್ತದೆ. ವಯಸ್ಸಾಗ್ತಾ ಹೋದಂತೆ ಪ್ರಾಣಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಪ್ರಾಣಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಇವತ್ತು ಈ ಬೋಂಡಾಗಿಂಡನ ಎಣ್ಣೆ ತುಂಬ ಇದ್ದ ಕರೀಲಕ್ಕೂ ಒಂದಿಷ್ಟೇ ಇಷ್ಟ ಕರೀಲಕ್ಕೆ ಡಿಫ್ರೆನ್ಸ್ ಬರುತ್ತೆ. ತುಂಬ ಇದ್ದಾಗ ಸರಸರ ಕರೆ, ಆಮೇಲೆ ನೋಡಿದ್ರೆ ಏ ಈ ಕಡೆ ಆ ಕಡೆ ಇಲ್ಲ, ಆ ಕಡೆ ಈ ಕಡೆ ಇಲ್ಲ, ಆ ಸ್ಥಿತಿ ಬರಬೇಕು. ಆದ ಎಣ್ಣೆ ಆದಾಗಲೇ ಆಗಿಬಿಡ್ತಾರೆ. ಜೀವ ಬರ್ತಾ 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 ಎಣ್ಣೆ ಕಡಿಮೆ ಆದ ದೀಪದಂತೆ ನಿಧಾನ ಶಕ್ತಿ ಕುಂತಾ ಬರುತ್ತೆ. ಇದೆ ಟ್ಯಾಪ್ನೊಳಗೆ ಫುಲ್ ಟ್ಯಾಂಕ್ ಇದ್ದಾಗ ಎಷ್ಟು ಜೋರ ನೀರು ಬರುತ್ತೆ. ಫುಲ್ ಟ್ಯಾಂಪ್ ಕಡಿಮೆ ನೀರಿದ್ದ ಮೆಲ್ಲೂ ಬರ್ತಾ ಇರುತ್ತೆ, ಕಡಿಮೆ ನೀರುತ್ತೆ. ಯಾಕೆ? ಟ್ಯಾಂಕ್ ಅದೇನೆ, ಆದ್ರೆ ಫೋರ್ಸ್ ಕಡಿಮೆ ಆಗಿಬಿಟ್ಟಿದೆ ಈಗಾಗಲೇ. ಅದಕ್ಕೆ ಪ್ರಾಣಶಕ್ತಿನ ಏನು ಅಲಾಟ್ ಮಾಡಿರ್ತಾರೆ ಎಲ್ಲ ಕಡಿಮೆ ಆಗ್ತಾ ಬಂದುಬಿಟ್ರೆ ಆ ಫೋರ್ಸ್ ಇರೋದಿಲ್ಲ ಆಗಲೇ, ಅಷ್ಟು ಸ್ಲೋವೇ ಬರ್ತಿರುತ್ತಾಗಲೇ. ಎಷ್ಟು ಟ್ಯಾಪ್ ತಿರ್ಸಿದ್ರು ಅಷ್ಟೇನೆ, ಟ್ಯಾಪ್ ತಿರಿಸ ಪ್ರಯೋಜನ ಇಲ್ವೇ ಇಲ್ಲ. ಆ ಟ್ಯಾಪ್ ಚಿಕ್ಕದು ಮಾಡ್ತಾರೆ, ಜೋರ ಬಂದ್ಬಿಟ್ರೆ ಕಷ್ಟ ಅಂತೇಳಿ. ಈಗ ಫುಲ್ ತಿರಿಸಿದ್ರು ಬರೋದೇ ಇಲ್ಲ ನೋಡಿ. ಅದೇ ಟ್ಯಾಂಕ್, ಅದೇ ಬಾಡಿನೇ, ಬಾಡಿ ಚೇಂಜ್ ಆಗಿಲ್ಲ, ವಾಟರ್ ಕ್ವಾಂಟಿಟಿ ಚೇಂಜ್ ಆಗಿದ್ದಕ್ಕೆ ಅದು ಫೋರ್ಸ್ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೇವಲ್ಲ, ಆ ಪೊಟೆನ್ಷಿಯಲ್ ಕಡಿಮೆ ಆಗೋಗ್ಬಿಟ್ಟಿದೆ ಈಗಾಗಲೇ. ವಯಸ್ಸಾಗ್ತಾ ಇರಲಿಕ್ಕೆ ಹಾಗಾಗುತ್ತೆ. ಇದೆಲ್ಲ ಯಾವುದರ ವ್ಯಾಪಾರ? ಪ್ರಾಣನ ವ್ಯಾಪಾರ. ಮುಂದೆ ಹೇಳ್ತಾನೆ, ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. 15ನೇ ಅಧ್ಯಾಯದಲ್ಲಿ ಈ ಬಗ್ಗೆ ಇನ್ನೂ ಹೆಚ್ಚು ಬೆಳಕು ಬರುತ್ತೆ. ಪ್ರಾಣಶಕ್ತಿಯ ಬಗ್ಗೆ ಕೃಷ್ಣ ಅಲ್ಲಿ ಇನ್ನು ವಿಶೇಷವಾಗಿ ಹೇಳುತ್ತಾನೆ. ಈ ಅಣ ಅಂತ ಶಬ್ದ ಉಪಯೋಗಿಸಿದ್ದಾನೆ. ಇದೆಲ್ಲ ಮೊದಲೇ ಹೇಳಿದೆ ಮಧ್ವಾಚಾರ್ಯ ತಮ್ಮ ಭಾಷ್ಯದೊಳಗೆ. ಗೀತೆಯ ಬೇರೆ ಬೇರೆ ಕಡೆ ಬಂದ ಅರ್ಥಗಳನ್ನ ಅಪ್ಲೈ ಮಾಡಿ ತೋರಿಸ್ತಾರೆ, ಅದು ವಿಶೇಷ. ಅದು ಪದಕ್ಕೆ ಅಲ್ಲೇ ಅರ್ಥ ಅಲ್ಲ, ಇಡೀ ಗೀತೆಯಲ್ಲಿ ಬೇರೆ ಬೇರೆ ಕಡೆ ಏನೇನು ಪದ ಬಂದಿದೆ, ಆ ಪದ ಎಷ್ಟು ರಿಪೀಟ್ ಆಗಿದೆ, ಅಲ್ಲಿ ಯಾವ ಅರ್ಥ ಬಂದಿದೆ, ಇಲ್ಲಿ ಹೊಂದಿಸಿಕೊಂಡ್ರೆ ಯಾವ ಅರ್ಥ ಹೊಸ ಅರ್ಥವನ್ನು ತಂದುಕೊಡುತ್ತೆ ಎಂಬುದನ್ನು ತೋರಿಸ್ತಾರೆ. ಯೋ ಮಾಮಜ ಮನಾದಿಂಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥೇಶು ಸರ್ವ ಪಾಪೈಹಿ ಪ್ರಮುಚ್ಯತೆ. ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಕಾಣುತ್ತಾನೆ. ಅಷ್ಟಾಯ್ತು. ಇನ್ನು ಮುಂದೆ ಹೋದರೆ ಅರ್ಜುನ, ನನ್ನ ಸಾಮರ್ಥ್ಯ ನೋಡು ಅಂತ ಕೃಷ್ಣ ಹೇಳ್ತಾರೆ. ಮುಂದಿನ ಎರಡು ಶ್ಲೋಕ ಬಹಳ ಅಪೂರ್ವ ಶ್ಲೋಕಗಳು. ಬುದ್ಧಿರ್ ಜ್ಞಾನಂ ಅಸಮ್ಮೋಹ ಕ್ಷಮಸತ್ಯಂ ಕ್ಷಮಾ ಸತ್ಯಂ ದಮಶ್ಯಮ ಸುಖಂ ದುಃಖಂ ಭವೋ ಭಾವ ಭಯಂಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋ ದಾನಂ ಯಶೋ ಅಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಇದು ಭಗವಂತನ ಸಾಮರ್ಥ್ಯವನ್ನು ತುಂಬ ಸ್ಪಷ್ಟ ಮಾಡಿಕೊಡ್ತಕ್ಕಂಥ ಶ್ಲೋಕಗಳು. ದೇವರಿಂದ ಏನೇನು ನಮಗಾಗತ್ತೆ ಅಂತ ಹೇಳುತ್ತಾರೆ. ಬುದ್ಧಿ ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವಃ ಭಾವಃ ಭಯಂಚ ಅಭಯಂ ಏವ ಚ ಅಹಿಂಸಾ ಸಮತ ತುಷ್ಟಿ ತಪಃ ದಾನಂ ಯಶಃ ಅಯಶಃ ಭವಂತಿ ಭಾವಾಃ ಭೂತಾನಾಂ ಮತ್ತಃ ಏವ ಪೃಥಗ್ವಿಧಾಃ. ಇಷ್ಟು ನನ್ನಿಂದ ಆಗತ್ತೆ ಪ್ರಾಣಿಗಳಿಗೆ ನೋಡು ಅಂತ ಹೇಳುತ್ತಾರೆ. ಮೊದಲನೇ ಬುದ್ಧಿ ಅಂತ ಪ್ರಾರಂಭ ಮಾಡುತ್ತಾರೆ. ಭೂತಾನಾಂ ಎಲ್ಲ ಪ್ರಾಣಿಗಳಿಗೂ ಕೂಡ, ಭಾವಾಹ ಎಲ್ಲ ಇರುವಿಕೆಗಳು, ಮತ್ತಃ ಏವ ನನ್ನಿಂದನೇ ಆಗ್ತಾ ಇವೆ, ನನ್ನಿಂದನೂ ಆಗ್ತಾ ಇವೆ ಅಂತ ಹೇಳಲಿಲ್ಲ, ನನ್ನಿಂದನೇ ಆಗ್ತಾ ಇವೆ ಅಂತ ಹೇಳುತ್ತಾರೆ. ನನ್ನಿಂದನೂ ಆಗ್ತಾ ಇದೆ ಅಂದ್ರೆ ತೇರನ್ನು ನಾನೂ ಹೇಳದೆ ತುಂಬಾನೇ ಹೇಳಿದ್ರು, ನಾನು ಜೊತೆ ಸೇರಿಕೊಂಡೆ ಅಷ್ಟೇ ಅರ್ಥ. ನಾನೇ ಮಾಡಿದೆ ಅಂತ ಹೇಳಿದ್ರೆ ಅರ್ಥನೇ ಬೇರೆ. ಮತ್ತ ಏವ ನನ್ನಿಂದನೇ ಆಗ್ತಾ ಇದೆ ಹೊತ್ತು ಮತ್ತೆ ಯಾರಿಂದ ನಾಗಲಿಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಆಲ್ ಇನ್ ಆಲ್ ಅಂತ ಅದಕ್ಕೆ ಅರ್ಥ. ಮೊದಲನೇದು ಯಾವುದು? ಬುದ್ಧಿ ಹೀ ಅಂತ ಹೇಳಿದ್ದಾರೆ. ಮನುಷ್ಯನಿಗೆ ಬುದ್ಧಿ ಬರೋದು ಯಾರಿಂದ? ನನ್ನಿಂದ ಅಂತ ಹೇಳಿದ್ರೆ. ಇವತ್ತಿಗೂ ಅದನ್ನು ಯಾರು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಬುದ್ಧಿ ಕೊಡಿ ನೋಡೋಣ ಅಂತ ಏನಾದ್ರು ಕೊಡೋದು ಬರುತ್ತೆ. ಬುದ್ಧಿ ಕೊಟ್ಟರೆ ಯಾರು ಇದ್ದಾರೆ ಇವತ್ತಿನ ದಿವಸ? ಬುದ್ಧಿ ಕೊಡಿ, ಯಾವ ಸರ್ಕಾರ ಬುದ್ಧಿ ಕೊಡಿ ಅಂತ ಕೂತ್ರೆ ಗತಿ ಏನಾಗಬೇಕು? ಈ ಮಧ್ಯೆ ನೀರು ಗಿರು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬುದ್ಧಿ ಕೊಡಿ ಅಂತ ಕೇಳಿದ್ರೆ ಗೋವಿಂದ, ಅವ್ರ ಬುದ್ಧಿನೇ ಕೆಟ್ಟ ಹೋಗುತ್ತೀರ, ಬುದ್ಧಿನೇ ಕೆಟ್ಟ ಹೋಗ್ಬೋದು ಅಷ್ಟೇ. ಬುದ್ಧಿ ಕೊಡೋ ಶಕ್ತಿ ಯಾರಿಗಿದೆ ಇವತ್ತು? ದೊಡ್ಡ ಸವಾಲು ಅದು. ಒಂದು ದಡ್ಡನ ಬುದ್ಧಿವಂತನ ಮಾಡೋ ಇನ್ಸ್ಟ್ರೂಮೆಂಟ್ ಜಗತ್ತಿನಲ್ಲಿ ಯಾವ್ಯಾವುದೂ ಇಲ್ಲ. ಇದು ಭಾರಿ ಆಶ್ಚರ್ಯ ಅಂದ್ರೆ ನಿಜವಾದ ಆಶ್ಚರ್ಯ. ಇವನು ಕ್ಯಾಲ್ಕುಲೇಟರ್ಗೆ ಬುದ್ಧಿವಂತರು ಮಾಡಕ್ಕೆ ಹೋಗ್ತಾರೆ, ಇರೋ ಬುದ್ಧಿನ ಕಡಿಮೆ ಮಾಡ್ಕೊತಾರೆ. ಆಮೇಲೆ ಡಿಪೆಂಡೆನ್ಸ್ ಬಂದು ಬಂದು ಇನ್ನೂ ಕಡಿಮೆ ಆಗಿಬಿಡ್ತಾರೆ. ಕೂಲಿ ಹಿಡ್ಕೊಂಡು ಏನಾದ್ರು ಅಭ್ಯಾಸ ಮಾಡಿಬಿಟ್ರೆ ನಡೆಯಕ್ಕೆ ಬರೋದಿಲ್ಲ, ಆಮೇಲೆ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಇದು ನಮ್ಮ ವೀಕ್ನೆಸ್. ಇದು ಒಂದು ಹಿಂದಿನ ಜನಗಳು ಅವರಿಗೆ ಕಂಪ್ಯೂಟರ್ ಮಾಡಕ್ಕೆ ಬರ್ತಿರಲಿಲ್ಲ, ಕ್ಯಾಲ್ಕುಲೇಟರ್ ಮಾಡಕ್ಕೆ ಬರ್ತಿರಲಿಲ್ಲ ಅಂತ ಬಿಟ್ಟರು ಅಂತ ಕೂಡ ನಮ್ಮ ದಡ್ಡತನ ಅಷ್ಟೇ. ಅವ್ರು ಏನಾರು ಮಾಡಿದ್ರೆ ಇವತ್ತು ಪೂರ್ತಿ ದಡ್ಡ ಆಗಿಬಿಡ್ತಾ ಇದ್ವಿ ಪೂರ್ತಿಯಾಗಿ. ಯಾಕೆ ಗೊತ್ತೇನು, ಯಾವಾಗ ಇನ್ನೊಂದನ್ನು ಉಪಯೋಗಿಸೋಕೆ ಶುರು ಮಾಡ್ತೇವೆ ಇರೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇರೋ ಶಕ್ತಿ ಕಡಿಮೆ ಆಗುತ್ತೆ, ಇದು ಭಾರಿ ವಿಶೇಷ ಇದು. ಆದ್ದರಿಂದ ಆ ರೀತಿ ಇವತ್ತು ನಾವು ಮಾಡ್ತಾ ಹೋಗ್ತೇವಲ್ಲ, ಮುಂದಿನ ಜನಾಂಗ ಯಾರ ಶಕ್ತಿ ಕಡಿಮೆ ಆಗಿ ಶುರುವಾಗುತ್ತೆ. ಯಾವುದನ್ನು ಯಾರು ಉಪಯೋಗಿಸೋದಿಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಕಾರೆ ಉಪಯೋಗಿಸೋದ್ರೆ ಬ್ಯಾಟ್ರಿ ಡೌನ್ ಆಗುತ್ತೆ ಅಂತ ಗೊತ್ತಲ್ಲ ನಮಗೆ. ಭಾರಿ ಪ್ರೀತಿಯಿಂದ ಇಟ್ಕೊಂಡ್ಬಿಟ್ರೆ ಪೂರ್ತಿ ದಳಬೇಕಾಗುತ್ತೆ, ಆಮೇಲೆ ಏನು ಉಪಯೋಗ ಇಲ್ಲ. ಹಾಗಾಗಿ ಉಪಯೋಗಿಸ್ತಾ ಹೋದ್ರೆ ಯಾವಾಗಲೂ ಹಾಗಾಗುತ್ತೆ. ತುಂಬ ದಿವಸ ಓಡಾಡದಲ್ಲಿ ನಿಲ್ಲಿಸಿಬಿಡಿ, ಕಾಲು ಹಾಲು ಹಿಡ್ಕೊಂಡ್ಬಿಡತ್ತೆ, ಮುಂದೆ ಹೋಗೋಕೆ ಆಗೋದಿಲ್ಲ. ಬುದ್ಧಿ ಉಪಯೋಗಿಸಿ ಎಷ್ಟು ದಿವಸ ಆಯ್ತಾ ಇರೋ ಅದು ಹಿಡ್ಕೊಂಡ್ಬಿಟ್ಟಿದೆ ಗಟ್ಟಿಯಾಗಿ ಅಂತ ಹೇಳಿದ್ರು. ಬುದ್ಧಿ ಉಪಯೋಗಿಸ್ತೇನೆ, ಟಿ ವಿ ನೋಡ್ತಾ ಇವನು ಕೂತು ರೆಸ್ಟ್ ಕೊಟ್ಟಾಗಿದೆ ಅದಕ್ಕೆ, ಆಗಲಿ ಸಾಕಷ್ಟು ರೆಸ್ಟ್ ಕೊಟ್ಟಿದ್ದಾರೆ. ಚಾಕು ತುಕ್ಕ ಹಿಡಿದ್ರೆ ಹೇಗ ಹಾಕಿ, ತುಂಬ ಉಪಯೋಗಿಸ್ತಾರೆ ಚಾಕನ್ನು ಉಪಯೋಗಿಸಿಬಿಟ್ರೆ ಗಾಯಗೈ ಆಯ್ತು ಅಂದ್ರೆ ಮುಗಿದ ಕಥೆ ಬಂತು. ಭಾರಿ ಅಪಾಯಕರ, ನಿತ್ಯ ಉಪಯೋಗಿಸೋದಕ್ಕೆ ಡೇಂಜರ್ ಇಲ್ಲ. ನಿತ್ಯ ಉಪಯೋಗಿಸಿದ್ರೆ ಒಳ್ಳೆ ಶಾರ್ಪ್ ಆಗಿರುತ್ತೆ, ಅದು ಅಪಾಯನೂ ಅದರಿಂದ ಇರೋದಿಲ್ಲ. ಆ ದೃಷ್ಟಿಯಿಂದ ಬುದ್ಧಿ ಯಾವಾಗಲೂ ಹರಿತವಾಗಿರಬೇಕು. ಅದನ್ನು ದೇವರಷ್ಟ ಹೊರತು ಯಾರೋ ಹಿಂದೆ ಹೇಳಿದ್ದಾನೆ, ಬುದ್ಧಿರ್ ಬುದ್ಧಿಮತಾಮಸ್ಮಿ ಅಂತ ಹಿಂದೆ ಹೇಳಿದ್ದಾನೆ. ಅದು ವಿವರಣೆ, ಈಗ ಅದಕ್ಕೆ ಅರ್ಥ. ಬುದ್ಧಿವಂತರ ಬುದ್ಧಿ ನಾನೇ ಅಂತ ಅಲ್ಲಿ ಹೇಳಿದ್ದ. ಅದಕ್ಕೆ ಅರ್ಥ ಏನು ಅಂದರೆ, ಬುದ್ಧಿವಂತರಿಗೆ ಬುದ್ಧಿ ನನ್ನಿಂದ ಬರುತ್ತದೆ ಅಂತ ಅರ್ಥ. ಅದಕ್ಕೆ ಅದೇ ವಿವರಣೆ. ಬುದ್ಧಿವಂತರಿಗೆ ಬುದ್ಧಿ ಇದೆಯಲ್ಲ, ಯಾರೋ ಕೊಟ್ಟಿದ್ದಲ್ಲ, ಅದು ಒಂದು ದೈವದತ್ತವಾದದ್ದು. ಈ ನಮಗೆ ಗಾಯತ್ರಿ ಮಂತ್ರದ ಅರ್ಥ ಗೊತ್ತಾಗುತ್ತೆ. ಧಿಯೋ ಯೋನಃ ಪ್ರಚೋದಯ, ಭಗವಂತ ನಮ್ಮ ಬುದ್ಧಿಗಳನ್ನು ಪ್ರೇರೇಪಿಸಲಿ. ಯಾತಕ್ಕೆ ನಮ್ಗೆ ಬೇರೆ ಎಲ್ಲದೂ ದೇವರೇ ಕೊಡೋದು, ಆದರೆ ಬುದ್ಧಿಯಲ್ಲಿ ಡಿಸ್ಟಿಂಕ್ಟ್ ನಾವು ಕಾಣ್ತೇವೆ, ಬುದ್ಧಿಯಲ್ಲಿ ಡಿಸ್ಟಿಂಕ್ಟ್ ನೋಡ್ತೇವೆ, ಓಹೋ ಇದು ನಮ್ಮನ್ನು ಯಾರ ಕೈಯಲ್ಲೂ ಇಲ್ಲ ಇದು ಎಂಬುದನ್ನು ಸ್ಪಷ್ಟ ಕಾಣ್ತೇವೆ. ಬಹಳ ಅದ್ಭುತವಾದ, ಇವತ್ತು ಸವಾಲಾಗಿ ಉಡ್ತಾ ಇರ್ತಕ್ಕಂಥ ಭಾಗ. ಮತ್ತೆ ಏನೇನು ಮಾಡ್ತಾರೆ, ಸಾಕಿಸ್ತಾರೆ, ಬುದ್ಧಿ ಕೊಡಿ ನೋಡೋಣ ಅಂತ ಸಾಕಿಲ್ಲ ಇದ್ದವನಿಗೆ. ನಮಗೆ ಎರಡು ಬೇಕು, ಬುದ್ಧಿ ಇದ್ದವನು ಬುದ್ಧಿ ಕೊಡಿ, ಕೆಟ್ಟ ಬುದ್ಧಿ ಇದ್ರೆ ಒಳ್ಳೆ ಬುದ್ಧಿ ಕೊಡಿ ನೋಡೋಣಂತೆ. ಎರಡೂ ಸಾಧ್ಯ ಇಲ್ಲ ಇವನು. ಕೆಟ್ಟ ಬುದ್ಧಿ ಇರೋನು ಒಳ್ಳೆ ಬುದ್ಧಿ ಕೊಡ್ಲಕ್ಕೂ ಬರೋದಿಲ್ಲ, ಬುದ್ಧಿ ಇಲ್ಲದವನು ಬುದ್ಧಿ ಕೊಡ್ಲಕ್ಕೂ ಬರೋದಿಲ್ಲ. ಶಾಶ್ವತ ಒಗಟಾಗಿ ಭಗವಂತ ಇಟ್ಟುಬಿಟ್ಟಿದ್ದಾನೆ. ಅದಕ್ಕೆ ಮೊದಲನೇ ಪದನೇ ಅದು, ಬುದ್ಧಿ ಜ್ಞಾನಂ. ಇನ್ನು ಮುಂದಿನದು ಜ್ಞಾನ, ಅದರ ಅರ್ಥ ಬರೀತಾರೆ. ಜ್ಞಾನಂ ಪ್ರತೀತಿ ಸಾಮಾನ್ಯಂ, ನಾಲೆಡ್ಜ್ ಇನ್ ಜನರಲ್ ಜ್ಞಾನ. ಬುದ್ಧಿ ಅಂದರೆ ಏನು ಆಕ್ಚುಲಿ, ಮುಂದಿನ ಪ್ರಶ್ನೆ. ಬುದ್ಧಿ ಅಂದರೆ ಏನು, ಆ ಬುದ್ಧಿ ಶಬ್ದದ ಅರ್ಥನೇ ಬಹಳ ಸ್ವಾರಸ್ಯವಿದೆ. ಬುದ್ಧಿ ಅಂತೀವಿ, ಕೆಲವು ಇಂಟೆಲಿಜೆನ್ಸ್ ಅಂತೀವಿ, ಇನ್ನೊಂದು ಪದ ಉಪಯೋಗಿಸ್ತೇವೆ ಹೊರತು ಸಿನಾನಿಯಮ್ಸ್ ಹೇಳ್ತೇವೆ ಹೊರತು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಆಚಾರ ಹೇಳ್ತಾರೆ, ಬುದ್ಧತೆ ಅನಯ ಇತಿ ಬುದ್ಧಿಹಿ, ಬುದ್ಧತೆ ಅನಯ ಇತಿ ಬುದ್ಧಿಹಿ. ಯಾವುದರಿಂದ ತಿಳಿಯಲ್ಪಡುತ್ತದೆಯೋ ಅದು ಬುದ್ಧಿ. ಯಾನು ತಿಳಿಯಲ್ಪಡುತ್ತದೆ ಅಂತ ಮುಂದಿನ ಪ್ರಶ್ನೆ. ಏನು ತಿಳಿಯಲ್ಪಡುತ್ತದೆ, ಕಾರ್ಯಾಕಾರ್ಯ ವಿನಿಶ್ಚಯಾತ್ಮಿಕ ಬುದ್ಧಿಹಿ. ಕಾರ್ಯಾಕಾರ್ಯ ವಿನಿಶ್ಚಯಾತ್ಮಿಕ ಅಂದರೆ ಇದು ಯೋಗ್ಯ ಇದು ಅಯೋಗ್ಯ, ಇದು ಶ್ರೇಷ್ಠ ಇದು ಶ್ರೇಷ್ಠ ಅಲ್ಲ ಅಂತ ಡಿಫ್ರೆನ್ಷಿಯೇಟ್ ಮಾಡೋ ಕೆಪಾಸಿಟಿ ಇದೆಯಲ್ಲ, ಅದಕ್ಕೆ ಬುದ್ಧಿ ಅಂತ ಕರೀತಾರೆ. ಈ ನಮಗೆ ಅರ್ಥ ಆಗುತ್ತದೆ. ಯಾರಿಗೋ ಏನೋ ತೊಗೊಂಡ್ಬರ್ಲಿಕ್ಕೆ ಹೇಳ್ತಾರೆ, ಏನೋ ತಂದು ಬಿಡ್ತಾರೆ, ಛೇ ದಡ್ಡ ಅಂತ ಕರೀತಾರೆ. ತಕ್ಷಣ ದಡ್ಡ, ಹಿಂಗೆ ಅರ್ಥನೇ ಆಗಿಲ್ಲ ನಿನಗೆ, ಯಾವ ಬೆಂದೆ ಬೆಂಡೆಕಾಯಿ ತೊಗೊಂಬ ಅಂತ ಹೇಳಿದ, ಚಾಕೂರು ಕತ್ತರಿಸಬಾರ್ದು ಅಂತ ತಂದುಬಿಟ್ಟಿದ್ದಾನೆ ಪುಣ್ಯಾತ್ಮ. ಭಾರಿ ಗಟ್ಟಿ ಇತ್ತು ತಂದುಬಿಟ್ಟೆ ಅಂತ ಹೇಳಿದೆ, ದಡ್ಡ ಅಂತ ಕರೀತಾನೆ. ತಕ್ಷಣ ನಿನಗೆ ಅರ್ಥ ಆಗಿಲ್ಲ ನಿನಗೆ, ಇನ್ನೊಬ್ಬರು ತರ್ತಾರೆ, ಆ ಇದು ಬುದ್ಧಿ ತರಬೇಕು. ಅವ್ರು ಏನು ಗೊತ್ತಿಲ್ಲ, ಯಾವುದು ಯಾತಕ್ಕೆ ಅಡಿಗೆ ಬೇಯಿಸ್ಬೇಕಾದ್ರೆ ಹೇಗಿರಬೇಕು ಅಂತ ತಿಳುವಳಿಕೆನೇ ಅವನಿಗಿಲ್ಲ. ಬುದ್ಧಿವಂತ ಅಂತ ಎಲ್ಲೆಲ್ಲಿ ನಾವು ಕರೀತೇವೆ ಆ ಜ್ಞಾನ ಇದೆ ಅವನಿಗೆ. ಇದು ಯಾವುದು, ಎರಡು ಪೋಸ್ಟ್ ಆಫೀಸ್ ಇರುತ್ತೆ, ಇತ್ತು ಒಂದು ನಂಬರ್ ಇರುತ್ತೆ, ಆಮೇಲೆ ಪಿನ್ ಕೋಡ್ ಇರುತ್ತೆ, ಇನ್ನೊಂದು ಇಲ್ಲ, ಹಾಕಿರ್ತಾನೆ QMS ಅಂತ ಹಾಕಿರ್ತಾನೆ. ಎಲ್ಲಿ ಹಾಕಿ, ಅದರಲ್ಲಿ ಹಾಕಿಬಿಟ್ಟೆ ಅಂತ ಹೇಳಿದ್ರೆ, ಛೇ ದಡ್ಡ ಇದರಲ್ಲಿ ಹಾಕಬಾರ್ದಾಗಿತ್ತೆ ಇದು, ಮತ್ತೆ ತಾನು ದಡ್ಡ ನಿಮ್ಮ ಬದ್ದು ಹೇಳಬಾರ್ದಾಗಿತ್ತೆ ಅಂತ ಹೇಳ್ತಾನೆ. ಮೊದಲು ಇವರೊಬ್ಬ ದಡ್ಡ, ಅವನೊಬ್ಬ ದಡ್ಡ, ಹೇಳದೆ ಇದ್ದ ದಡ್ಡ ಇವನು, ಬಾಡದೆ ಇದ್ದ ದಡ್ಡ ಅವನು. ಅದು ಬುದ್ಧಿಯಲ್ಲಿ ಎಷ್ಟು ವೆರೈಟಿ ಕಾಣುತ್ತೇವೆ. ಈಗ ಒಂದು ಬುದ್ಧಿವಂತ ಅಂತ ಎಲ್ಲೆಲ್ಲಿ ಕರೀಲಿಕ್ಕೆ ಹೋಗ್ತೇವೆ, ಕೆಲವು ಹೇಳ್ತಾರೆ ನೋಡಿ ಬುದ್ಧಿ ಕೆಲಸ ಅವನಿಗೆ ಹೇಳಬೇಡಿ ಅಂತ ಹೇಳಿ, ಬುದ್ಧಿ ಕೆಲಸ ಅವನಿಗೆ ಹೇಳಬೇಡಿ, ಸುಮ್ಮನೆ ಅಡಿ ಮಾಡ್ತಾನೆ ಅಷ್ಟೇ, ಬುದ್ಧಿ ಕೆಲಸ ಹೇಳಕ್ ಬರೋದಿಲ್ಲ. ಅದಕ್ಕೆ ಯಾವ್ದು ಆಸೆ ಕಳಿಸ್ಬೇಕು, ಬುದ್ಧಿವಂತನ ಕಳಿಸ್ಕೊಡ್ತಾರೆ, ಯಾಕೆ ಎಲ್ಲ ಸೆಟ್ ಕೊಟ್ಬಿಡ್ತಾರೆ. ಬಟ್ ಪ್ರಾಬ್ಲಮ್ ಏನು ಬರುತ್ತೆ, ಯಾರಿಗೂ ಗೊತ್ತ ಅವನಿಗೆ, ಅದನ್ನ ಮ್ಯಾನೇಜ್ ಮಾಡ್ಬೇಕು, ಅದು ಬುದ್ಧಿವಂತನಾಗಬೇಕು. ಅದಕ್ಕೆ ಹನುಮಂತನ ಬುದ್ಧಿವಂತ ಅಂತ ಕರೀತಾರೆ. ಮನೋಜವಂ ಮಾರುತ ತುಲ್ಯ ವೇಗಂ, ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ವಾತಾತ್ಮಜಂ ವಾನರ ಯೂಥ ಮುಖ್ಯಂ, ಶ್ರೀರಾಮದೂತಂ ಶಿರಸಾ ನಮಾಮಿ. ಇದು ಬುದ್ಧಿವಂತಿಕೆಯ ಅರ್ಥ. ಇದು ಯಾವುದನ್ನೋ ಬುದ್ಧಿ ಅಂತ, ಎಲ್ಲರಿಗೂ ಬುದ್ಧಿ ಇರೋದಿಲ್ಲ, ಇವತ್ತು ತುಂಬ ಜನಕ್ಕೆ ಬುದ್ಧಿ ಇರೋದಿಲ್ಲ. ಆ ಬುದ್ಧಿಯಲ್ಲಿ ಮತ್ತೆ ತಾರತಮ್ಯ ಇದೆ, ಹೆಚ್ಚು ಬುದ್ಧಿವಂತ, ಕಡಿಮೆ ಬುದ್ಧಿವಂತ, ಕೆಟ್ಟ ಬುದ್ಧಿವಂತ, ಅದು ಬೇರೆ, ಮತ್ತೆ ಕನಿಂಗ್ ಅಂತೇವಲ್ಲ ಅದು ಬೇರೆ, ಇರೋದನ್ನು ಹಾಳು ಮಾಡೋ ಬುದ್ಧಿವಂತ. ಹನುಮಂತ ಎಂಥ ಬುದ್ಧಿವಂತ, ರಾಮ ಹೇಳಿದ್ದೇನು, ನೀವು ಸೀತೆಯನ್ನು ಹುಡ್ಕೊಂಡು ಬರಬೇಕು, ಈ ಉಂಗುರ ಕೊಟ್ಟು ಬರಬೇಕು, ಗುರುತರಬೇಕು, ಇಷ್ಟೇ ಹೇಳಿದ್ದು. ಆದರೆ ಸಮುದ್ರ ಬಂತು, ಅದನ್ನು ಹಾರಬೇಕು, ಅಲ್ಲಿ ಸುರಸೆ ಬಂತು, ಅವಳನ್ನ ಗೆಲ್ಲಬೇಕು, ಸಿಂಹಿಕೆ ಬಂತು ನಾಶ ಮಾಡಬೇಕು, ಮೈನಾಕ ಬಂತು ಮ್ಯಾನೇಜ್ ಮಾಡಬೇಕು, ಲಂಕಿಣಿ ಬರ್ತಾಳೆ, ಆಮೇಲೆ ಮುಂದೆ ಅಲ್ಲಿ ಹುಡುಕಬೇಕು, ಅಶೋಕವನಕ್ಕೆ ಹೋಗಬೇಕು, ಅಲ್ಲಿ ಯುದ್ಧ ಮಾಡೋದು, ಅಶೋಕವಾರರು ಕೊಲ್ಲೋದು, ಇಂದ್ರ ಬ್ರಹ್ಮಾಸ್ತ್ರ ಬಿಟ್ಟಾಗ ನಡ್ಕೊಳ್ಳೋದು, ರಾಣ ಮಂದಿ ಎಚ್ಚರಿಕೆ ಕೊಡೋದು, ಲಂಕೆಯನ್ನು ಸುಡೋದು, ಇವೆಲ್ಲ ಹೇಳಿದ್ದಲ್ಲ, ಬಾಯಿ ಬಿಟ್ಟು ಹೇಳಿದ್ದಲ್ಲ. ಹನುಮಂತ ಮಾಡ್ಕೊಂಡು ಬರ್ತಾನೆ, ರಾಮ ಏನಂತಾರೆ, ಅದೆಲ್ಲ ಯಾಕೆ ಮಾಡಿದ್ರೆ ಮಾಯ ಎಂಬುದಿಲ್ಲ, ಕರೆಕ್ಟ್ ಅಂತ ಹೇಳಿದ್ದ. ಅದನ್ನು ಬುದ್ಧಿವಂತ ಅಂತ ಅನಿಸ್ಕೊಡು. ಇವರು ಇದ್ಯಾಕೆ ಮಾಡಿದೆ ಪುಣ್ಯಾತ್ಮ ಅಂದ್ರೆ ದಡ್ಡ ಅಂತ ಆಗಿಬಿಡೋರ. ರಾಮ ಒಂದು ಕಾಮೆಂಟ್ ಮಾಡಿದ್ದೆ, ಹನುಮಂತ ಮಾಡಿದ್ದೇನೆ ಕೊನೆ ಹೇಳಿಬಿಡ್ತಾನೆ ರಾಮ. ಹನುಮಂತ ಮಾಡಿದ್ದೇನೆ ಮಾಡಲೇ ಹನುಮಂತನ ಹೊರತು ಬೇರೆಯವರಿಗೆ ಬರೋದಿಲ್ಲ ರಾಮ ಹೇಳುತ್ತ. ಕೃತಂ ಹನುಮತಾ ಕಾರ್ಯಂ ಸುಮಹದ್ ಭುವಿ ದುರ್ಲಭಂ ಮನಸಾಪಿ ಯದನ್ನೇನ ನಶಕ್ಯಂ ಧರಣೀತಲೇ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ಹೇಳಿದ ಮಾತು. ಹನುಮಂತ ಬಂದು ಚೂಡಾಮಣೆ ಕೊಟ್ಟು ನಮಸ್ಕಾರ ಮಾಡಿದ ಮೇಲೆ ರಾಮ ಆಡಿದಂತ ಪ್ರಶಂಸೆಯ ಮಾತಿದ್ದವನು. ಹನುಮಂತ ಮಾಡಿದ ಕೆಲಸ ದೇವತೆಗಳು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕೆಲಸ